स्वधाम्ना अन्यामस्य हस्तचरणश्रवणत्वादीन् प्राणान् नमो भगवते पुरुषाय तुभ्यम् यस्मात् ब्रह्मेन्द्र रुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय पवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं मुनिग्रन्थति सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् धर्मक्षेत्रे कुरुक्षेत्रे समवेतायुत्सवः मामता पांडवाश्चैव किमकुर्वत संजया देवं नारायणं नत्वा सर्वदोषविवर्जितं परिपूर्णं गुरुमुच्चान् गीतार्थं वक्षामि देशतः गुणगणनिलयं पतिं रमायाः जगदघदहनञ्च वासवी सूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे लक्ष्मीनारायणं नत्वा पूर्णबोधान् गुरूनपि गुरुमश्रीकृष्णगीतायाः भाष्याद्युक्तार्थसङ्ग्रहम् परमपवित्रवाद भगवद्गीतेयल्लि ಸತ ಭಗವಂತನಾದ ಶ್ರೀಕೃಷ್ಣ ಭಕ್ತಿಯೋಗ ಅಂತಕ್ಕಂಥ 12ನೇ ಅಧ್ಯಾಯದಲ್ಲಿ ಅರ್ಜುನನ ಅತ್ಯಂತ ಮುಖ್ಯವಾದಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಭಗವಂತನಾದ ನಾರಾಯಣನ ಉಪಾಸನೆಯಿಂದ ಮೋಕ್ಷವನ್ನು ಹೊಂದುವುದು ಖಚಿತ, ಮಹಾಲಕ್ಷ್ಮಿಯ ಉಪಾಸನೆಯಿಂದನೂ ಸಹ ಮೋಕ್ಷವನ್ನು ಹೊಂದುವುದು ಖಚಿತ. ಈ ಎರಡು ದಾರಿ ಮೋಕ್ಷಕ್ಕೆ ಇರಬೇಕಾದರೆ ನಾರಾಯಣನ ಉಪಾಸನೆಯನ್ನು ಮಾಡಿ ಮೋಕ್ಷಕ್ಕೆ ಹೋಗುವವನು ಶ್ರೇಷ್ಠನು, ಮಹಾಲಕ್ಷ್ಮಿ ಉಪಾಸನೆಯನ್ನು ಮಾಡಿ ಮೋಕ್ಷಕ್ಕೆ ಹೋಗುವವನು ಶ್ರೇಷ್ಠನು ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟಾಗ ಭಗವಂತ ಉತ್ತರ ಕೊಟ್ಟ. ಯಾರು ನನ್ನನ್ನ ಆಶ್ರಯಿಸಿ ಮೋಕ್ಷವನ್ನು ಹೊಂದುತ್ತಾನೆ ಅವನು ಶ್ರೇಷ್ಠ, ಅವನು ಯೋಗ ವಿತ್ತಮಾಹ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ತೇಮೇ ಯುಕ್ತತಮ ಮತಃ, ಅವರೇ ಅತ್ಯಂತ ಯುಕ್ತರು ಅಂತ ನಾನು ಹೇಳ್ತೇನೆ ಅಂತ ಭಗವಂತ ಹೇಳಿದರು. ಅದಕ್ಕೆ ಏನು ಕಾರಣ ಅಂದರೆ ಮಹಾಲಕ್ಷ್ಮಿ ಉಪಾಸನೆಯಿಂದ ಮೋಕ್ಷ ನಿಶ್ಚಿತವಾದರೂ ಕೂಡ ಮಹಾಲಕ್ಷ್ಮಿ ಉಪಾಸನೆ ತುಂಬಾ ಕಷ್ಟಕರವಾದದ್ದು. ಕ್ಲೇಶು ಅಧಿಕತರ ಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ, ಅವ್ಯಕ್ತರಲ್ಲಿ ಆಸಕ್ತರಾದವರ ಜೀವನದಲ್ಲಿ ತುಂಬಾ ಕಷ್ಟ ಕರ್ಪಣ್ಯಗಳು ಬರುತ್ತೆ ಅಂತ ಹೇಳುತ್ತಾರೆ. ಯಾಕೆ? ಅದು ಅತ್ಯಂತ ಹೆಚ್ಚಿನ ಇಂದ್ರಿಯ ನಿಗ್ರಹ, ಪರಿ ಉಪಾಸನೆ, ಸರ್ವಭೂತ ದಯ ಮತ್ತು ವಿಶೇಷವಾದಂತಹ ಸರ್ವತ್ರ ಸಮದರ್ಶನ, ಇವೆಲ್ಲವನ್ನು ಮಾಡಿಕೊಂಡು ಸರಿಯಾಗಿ ಪಾಲಿಸಿಕೊಂಡೇ ಇರಬೇಕು. ಸ್ವಲ್ಪ ತಪ್ಪಿದರೂ ಕೂಡ ಮಹಾಲಕ್ಷ್ಮಿ ಉಪಾಸನೆಯಿಂದ ಮೋಕ್ಷ ಆಗೋದಿಲ್ಲ ಅಲ್ಲ, ಅಂಧಂತಮಸ್ಯೆ ಆಗತ್ತೆ ಅಂತ ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದ ಮಾತು. ಅಂದ್ರೆ ಈ ಕಡೆ ಹೋದರೆ ಮೋಕ್ಷ, ಸ್ವಲ್ಪ ತಪ್ಪಿದರೂ ಭಯ ಉಂಟು. ವಿಷ್ಣುವಿನ ಉಪಾಸನೆ ಭಯದ ಹೆಸರಿಲ್ಲ ಅಂತ ಹೇಳಿದ್ರು, ಬಹಳ ಇಂಪಾರ್ಟೆಂಟ್. ವಿಷ್ಣುವಿನ ಉಪಾಸನೆಯಲ್ಲಿ ಭಯದ ಹೆಸರಿಲ್ಲ, ಅದನ್ನು ಆಚಾರ ಹೇಳುತ್ತಾರೆ. ಯತಥೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಧಮಾಶು ಲಯಂ ವ್ರಜತಿ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಷ್ಯತಿ ತಂ ಕಿಮ ಪಾಕ್ರಿಯತೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ಉದ್ಧಾರ ಮಾಡ್ತಾನೆ. ನಾವು ಒಮ್ಮೊಮ್ಮೆ ತಪ್ಪು ಮಾಡಿದರೂ ಕ್ಷಮಿಸ್ತಾನೆ. ಆದರೆ ಮಹಾಲಕ್ಷ್ಮಿ ಹಾಗೆ ಮಾಡೋದಿಲ್ಲ, ಆದ್ರಿಂದಾಗಿನೆ ಮಹಾಲಕ್ಷ್ಮಿ ಉಪಾಸನೆ ಕ್ಲೇಶಕರವಾದದ್ದು. ಲೋಕದಲ್ಲೂ ಹಾಗೇನೆ, ಈ ಹಣಕಾಸುಗಳ ಸಹವಾಸ ಬಹಳ ಡೇಂಜರಸ್. ಅದು ರೊಕ್ಕ ಎರಡಕ್ಕೂ ದುಃಖ ಕಾರಣಕ್ಕ ಅಂತ ಹೇಳ್ತಾರಲ್ಲ, ಇದಕ್ಕೆ ಬರದ ವ್ಯಾಖ್ಯಾನ ಇದ್ದಾಗ ಲೆಕ್ಕ. ಸಂಪಾದನೆಯಲ್ಲಿ ಒಂದು ಕಷ್ಟ, ರಕ್ಷಣೆಯಲ್ಲಿ ಮತ್ತೊಂದು ಕಷ್ಟ, ವಿನಿಯೋಗದಲ್ಲಿ ಇನ್ನೊಂದು ಕಷ್ಟ. ಸಂಪಾದನೆ, ರಕ್ಷಣೆ, ವಿನಿಯೋಗ, ಮೂರರಲ್ಲೂ ಅದಕ್ಕೆ ಶ್ರಮ ಇದೆ. ಸಂಪಾದನೆ ಮಾಡಬೇಕಾದ್ರೆ ಸರಿಯಾದ ಸಂಪಾದನೆ ಅಂದ್ರೆ ಎಷ್ಟು ಕಷ್ಟಪಡಬೇಕು ಮನುಷ್ಯ. ರಕ್ಷಣೆ ಅಂತೂ ಕಳ್ಳಕಾಕರಿಂದ ಹಿಡಿದು ತನ್ನ ಬಂಧುಜನರಿಂದ ಅದನ್ನು ಉಳಿಸಿಕೊಳ್ಬೇಕು, ಅದು ಕಷ್ಟ. ಬಂಧು ಬಾಂಧವರೇ ಅದನ್ನು ಹರಿಸಿಬಿಡಬಹುದು, ಅಷ್ಟು ಭಯ ಉಂಟು. ಇನ್ನು ವಿನಿಯೋಗ ಮಾಡಲಿಕ್ಕೆ ಹೊರಟ್ರೆ ಸದ್ವಿನಿಯೋಗ ಆಗತ್ತೆ ಅಂತ ನಾವು ಊಹಿಸಿದ್ದು ಊಹಿಸಕ್ಕೆ ಹೊರಡ್ತೇವಲ್ಲ, ಅದೆಷ್ಟು ಖಚಿತ ಅಂತ ಹೇಳೋದು ಭಾರಿ ಕಷ್ಟ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ನಾವು ದಾನ ಧನ ಧರ್ಮಾದಿಗಳನ್ನು ಮಾಡಬೇಕಾದ್ರೆ ದೇಶ ಕಾಲೆ ತಥಾ ಪಾತ್ರೆ ತದ್ದಾನಂ ಸಾತ್ವಿಕಂ ಸ್ಮೃತಂ, ದೇಶ ಕಾಲ ಪಾತ್ರ ಎಲ್ಲವನ್ನು ನೋಡಿ ಮಾಡಬೇಕು, ಆಗ ಮಾತ್ರ ಪೂರ್ಣ ಬೆನಿಫಿಟ್ ತಗೊಳ್ಳೋದಕ್ಕೆ ಸಾಧ್ಯ. ಅದು ಒಂದು ಫ್ಯಾಕ್ಟರ್ ಮಿಸ್ ಆದರೂ ಕೂಡ ಎಷ್ಟೋ ನಮಗೆ ಅನರ್ಥಕ್ಕೆ ಕಾರಣವಾಗುತ್ತೆ. ಈ ಮಾರ್ಗ ಅರ್ಥ ಮಾಡಿಕೊಂಡು ಬಿಟ್ರೆ ಅದನ್ನು ಎಷ್ಟು ಪ್ರಯೋಜನ ಇದೆಯೋ ಅಷ್ಟ ರಿಸ್ಕ್ ಅಂತ ಹೇಳ್ತಾರಲ್ಲ ಹಾಗೆ. ನಾರಾಯಣ ಉಪಾಸನೆ ರಿಸ್ಕ್ ಫ್ರೀ ಅದು ಕೆಲವರಿಗೆ ಅನಿಸಬಹುದು, ಈ ನಾರಾಯಣ ತಂಟೆನೂ ಬೇಡ, ಲಕ್ಷ್ಮೀ ತಂಟೆನೂ ಬೇಡ, ಉಳಿದ ತಂಟೆ ಯಾರದಾರ ದೇವತೆ ಆರಾಧನೆ ಮಾಡಿಬಿಟ್ರೆ ಅಂತ ಕೇಳಿದ್ರೆ ಅದು ಫುಲ್ ಆಫ್ ರಿಸ್ಕ್. ಅದು ಬರೀ ರಿಸ್ಕ್ ಅಲ್ಲ, ಬರೀ ರಿಸ್ಕ್ ಯಾಕೆ ಮೋಕ್ಷದ ಚಾನ್ಸೇ ಇಲ್ಲಲ್ಲ. ಫಸ್ಟ್ ಆಫ್ ಆಲ್ ಎಷ್ಟೇ ಚೆನ್ನಾಗಿ ಉಪವಾಸನೆ ಮಾಡಿದ್ರು ಕೂಡ ನೀವೀಗ ಮೋಕ್ಷವೇ ಇಲ್ಲ ಅಂದ ಮೇಲೆ ಉಪವಾಸನೆಗ ಬೆಲೆನೇ ಇಲ್ಲ. ಇನ್ನು ರಾವಣ ಹಿರಣ್ಯಕಶಿಪು ಎಷ್ಟು ಟ್ರೈ ಮಾಡಿದರು, ರಾವಣ ಬ್ರಹ್ಮದೇವರನ್ನು ಕುರಿತು 10,000 ವರ್ಷ ತಪಸ್ಸು ಮಾಡಿದ. ಹಿರಣ್ಯಕಶಿಪು ಬ್ರಹ್ಮದೇವರನ್ನು ಕುರಿತು 36,000 ವರ್ಷ ತಪಸ್ಸು ಮಾಡಿದ. ಆದ್ರೆ ಕಂಡಿದ್ದೇನು, ಅತ್ಯಂತ ದುರಂತಮಯವಾದಂತಹ ಸಾವನ್ನು ಕಂಡ. ಒಬ್ಬರು ಉಳ್ಕೊಳ್ಬಾರ್ದೆ, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶೆ, ಆಗ ಸತ್ತ ಹಾಳಾಗಿ ಹೋಗ್ಲಿ. ಅಪಕೀರ್ತಿ ಎಷ್ಟಿದೆ ನೋಡಿವತ್ತು, ಯಾರು ಹೇಳಿದ್ರೆ ರಾವಣ ಮರದ ಮಾಡಬೇಡ ಅಯ್ಯ, ಮತ್ತೆ ಅವನ್ನೇ ಬಯ್ಯೋದಿ. ಮತ್ತೆ ಇವತ್ತು ಯಾರೇ ತಪ್ಪು ಮಾಡಿದ್ರು ಅವ್ರ ಸ್ಟ್ಯಾಂಡರ್ಡ್ ಅವನು, ಭಾರಿ ದೊಡ್ಡ ತಪ್ಪು ಮಾಡಿದವನು ರಾವಣ ದುರ್ಯೋಧನ. ಅಂದ್ರೆ ಬದುಕಿದಾಗ ನರಕ, ಅವರ ಹೆಸರು ಅನೇಕರಿಗೆ ಗೊತ್ತಿಲ್ಲ. ಒಬ್ಬ ಸಜ್ಜನನ ಹೆಸರನ್ನ ಎಲ್ಲಿವರೆಗೂ ಜನ ಹೇಳ್ತಿರ್ತಾರೆ ಅಲ್ಲಿವರೆಗೂ ಆನಂದ ಪಡ್ತಾ ಇರ್ತಾರಂತೆ. ಅದು ವಿಶೇಷ, ಸಜ್ಜನರ ಹೆಸರು ಎಲ್ಲಿವರೆಗೂ ಲೋಕದಲ್ಲಿ ಖ್ಯಾತವಾಗಿರುತ್ತೋ ಅಲ್ಲಿವರೆಗೂ ಆನಂದ ಬರ್ತಾ ಇರುತ್ತೆ. ಅದೇ ರೀತಿ ದುಃಖ, ಅವರಿಗೆ ಹಿಂಸೆ, ಎಲ್ಲಿವರೆಗೂ ಅವ್ರ ಹೆಸರು ಬೈತಿರ್ತಾರೋ ಅಲ್ಲಿವರೆಗೂ ಹಿಂಸೆ ಪಡ್ತಾನಂತೆ. ಎರಡೆರಡಿ ಮತ್ತೆ ಅದಕ್ಕೆ ಹೊಗಳಿಸಿಕೊಳ್ಳೋ ಕೆಲಸ ಮಾಡಿದರೆ ಎಲ್ಲಿವರೆಗೂ ಜನ ಹೊಗಳುತ್ತಾ ಇರ್ತಾರೋ ಅಲ್ಲಿವರೆಗೂ ಅವನು ಸ್ವರ್ಗದಲ್ಲಿ ಇರ್ತಾನಂತೆ. ಅದೇ ರೀತಿ ಎಲ್ಲಿವರೆಗೂ ತಪ್ಪು ಮಾಡಿರ್ತಾನೋ ಬಯಸ್ಕೋತಾ ಇರ್ತಾನೋ ಅಲ್ಲಿವರೆಗೂ ನರಕದಲ್ಲಿ ಇರ್ತಾನಂತೆ. ಅವನು ಹಾಳಾದವನು ತಪ್ಪನ್ನು ಬೈದ್ರೆ ಸಾಕು, ನರಕ ಕಂಟಿನ್ಯೂ ಆಗ್ತಿರುತ್ತಂತ. ಹಾಗೆ ಈ ಮಾತು ಅರ್ಥ ಮಾಡಿಕೊಂಡ್ರೆ ಬದುಕಿದಾಗಲೂ ಕಷ್ಟ ಆಮೇಲೂ ಕಷ್ಟ, ಆದರೆ ದೇವರ ಭಜನೆ ಬದುಕಿದಾಗಲೂ ಸುಖ ಆಮೇಲೂ ಸುಖ. ಬಹಳ ಮುಖ್ಯವಾದ ಮಾತು. ವಾಲ್ಮೀಕಿಗಳಿಗೆ ಬ್ರಹ್ಮದೇವರು ಹೇಳುತ್ತಾರೆ, ನೋಡು ವಾಲ್ಮೀಕಿ, ನೀನೇನು ಮಾನಿಷಾದ ಪ್ರತಿಷ್ಠಾಂಪಂ ಮಗಮ ಶಾಶ್ವತಿ ಸಮಾಹ ಯತ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಈ ಶಾಪವನ್ನ ಆ ಬೇಡನಿಗೆ ಕೊಟ್ಟಿ ಕ್ರೌಂಚ ಪಕ್ಷಿಯನ್ನು ಕೊಂದಿದ್ದಕ್ಕೆ ಆ ಶ್ಲೋಕ ಈ ರಾಮಾಯಣ ರಚನೆಗೆ ನಾಂದಿಯಾಗಲಿ ಅಂತ ಹೇಳಿದ. ನಾಂದಿಯಾಗಲಿ, ವರ ಕೊಡ್ತೇನೆ ನಿನಗೆ, ನೀ ರಾಮಾಯಣವನ್ನು ಬರಿ. ಕುರು ರಾಮಕಥಾಂ ಪುಣ್ಯಾಂ ಶ್ಲೋಕಬದ್ಧಾಂ ಮನೋರಮಾಂ, ಶ್ಲೋಕದ ರೂಪದಲ್ಲಿ ರಾಮಾಯಣವನ್ನು ಬರೆ. ನೀನು ಎಷ್ಟು ವರ ಕೊಡ್ತೇನೆ ನಾನು ಅಂದ್ರೆ, ನತೇವಾಗ ಅನೃತ ಕಾವ್ಯ ಕಾಚಿದತ್ರ ಭವಿಷ್ಯತ್. ನೀವು ಬರೀತಕ್ಕಂಥ ಮಾತ್ರ ಸುಳ್ಳು ಆಗಲೇಬಾರದು, ಆ ರೀತಿ ಕಾಣ ಬರೀರಿ ಅಂತ ಹೇಳಿದ್ರೆ. ಏನೇನ್ ನಡೆದು ಹೋಗಿದೆ ರಾಮಾಯಣ ನಿಮ್ಮ ಕಣ್ಣಿಗೆ ಮತ್ತೊಮ್ಮೆ ಕಾಣಲಿ ಅಂತ ಹೇಳಿದ್ರೆ, ನಿಮ್ಮ ಕಣ್ಣಿಗೆ ಕಾಣ್ತಾ ಹೋಗಲಿ. ಅದು ಕಂಡಿದ್ದನ್ನು ಬರಿತಾ ಹೋಗಿ. ನೀವೀಗ ಒಮ್ಮೆ ನಾರದರು ಹೇಳಿದ್ದಾರೆ, ಅದನ್ನು ಕೇಳಿ ಬರೀರಿ. ನಿಮ್ಮ ಕಣ್ಣಿಗೆ ಕಾಣುತ್ತೆ ಅದನ್ನು ನೋಡಿ ಬರೀರಿ. ಮತ್ತು ಏನು ಬರೀತೀರಿ ಅದು ಸತ್ಯ ಆಗಲಿ. ಅಂದ್ರೆ ಎಷ್ಟು ವರಗಳು, ಮತ್ತೆ ಕೇಳಿದ್ದು ಕಂಡಿದ್ದು ಬರೆಯೋದು ಎಲ್ಲ ಸತ್ಯ ಆಗಬೇಕು. ಈ ರೀತಿ ಮಾಡ್ತಕ್ಕಂಥ ನಿಮ್ಮ ರಾಮಾಯಣ ವಿಶ್ವಖ್ಯಾತವಾಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಖ್ಯಾತಿ ಪಡೆಯುತ್ತೆ ಅಂದ್ರೆ, ಯಾವತ್ ಸ್ಥಾಶ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಎಲ್ಲಿವರೆಗೂ ಭೂಮಿಯ ಮೇಲೆ ಬೆಟ್ಟಗಳಿರುತ್ತವೆಯೋ, ಎಲ್ಲಿವರೆಗೂ ಭೂಮಿಯ ಮೇಲೆ ನದಿಗಳು ಹರಿತಾ ಇರುತ್ತದೆಯೋ ಅಲ್ಲಿವರೆಗೂ ನಿಮ್ಮ ರಾಮಾಯಣ ಪ್ರಸಾರದಲ್ಲಿರಲಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಎಷ್ಟು ದೀರ್ಘಕಾಲ ಎಲ್ಲಿರ್ಬೇಕು ಲೆಕ್ಕಾಯ್ತು, ಟೆಕ್ಸ್ಟ್ ಬುಕ್ ವರ್ಷಕ್ಕೊಂದು ಚೇಂಜ್ ಆಗ್ತಾ ಇರುತ್ತೆ. ಇದ್ರೂ ಅವ್ರು ರಿರೈಟ್ ಮಾಡ್ಬೇಕಾಗತ್ತೆ, ಎಷ್ಟೊತ್ತ ಕೋರ್ಟ್ಗಳು ಬ್ಯಾನ್ ಮಾಡಿಬಿಡ್ತಾರೆ, ಅದು ಬೇರೆ ಜೊತೆ. ಆದ್ರೆ ರಾಮಾಯಣ ಮಹಾಭಾರತಗಳು ಎಂಥ ಗ್ರಂಥಗಳು ಅಂದ್ರೆ, ಜಗತ್ತಿನಲ್ಲಿ ಸೂರ್ಯ ಚಂದ್ರ ನದಿ ಬೆಟ್ಟ ಗುಡ್ಡ ಇರೋವರೆಗೂ ಇರತಕ್ಕಂಥ ಗ್ರಂಥಗಳು. ಸರಿ, ಅದರಿಂದ ನನಗೇನು ಬಂತು ಅಂತ ಕೇಳ್ತೀರಾ? ಯಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ ತಾವದೂರ್ಧ ಮತಸ್ತತ್ವ ಮಲ್ಲೋಕೇಶು ನಿವಸ್ಯತಿ. ಎಲ್ಲಿವರೆಗೂ ನಿಮ್ಮ ರಾಮಾಯಣ ಪ್ರಸಾರದಲ್ಲಿ ಇರುತ್ತೋ ಅಲ್ಲಿವರೆಗೂ ಆಮೇಲೆ ನಮ್ಮ ಲೋಕದಲ್ಲಿ ವಾಸ ಮಾಡಿ ನೀವು ಅಂತ ಹೇಳಿಬಿಡ್ತಾರೆ. ಅಂದಮೇಲೆ ವಾಲ್ಮೀಕಿಗಳು ಎಲ್ಲಿದ್ದಾರೆ ಈಗ? ಬ್ರಹ್ಮಲೋಕದಲ್ಲಿದ್ದಾರೆ. ಇನ್ನು ಅರ್ಥ ಮಾಡ್ಕೋ, ಬ್ರಹ್ಮಲೋಕದಲ್ಲಿದ್ದಾರೆ. ಬ್ರಹ್ಮಲೋಕಕ್ಕೆ ಹೋದ್ರೆ ಮುಕ್ತಿ ಗ್ಯಾರಂಟಿ. ಮತ್ತೆ ಅದು ಬ್ರಹ್ಮದೇವರು ಉಪಾಸನೆ ಮಾಡಿದವರು ಬ್ರಹ್ಮಲೋಕಕ್ಕೆ ಹೋಗೋದಿಲ್ಲ, ವಿಷ್ಣುನ ಉಪಾಸನೆ ಮಾಡಿದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ರಾಮಾಯಣ ಬರೆದು ಬ್ರಹ್ಮಲೋಕಕ್ಕೆ ಹೋದವರು ಅಷ್ಟು ಖಚಿತವಾದಂತಹ ವರ ಕೊಡ್ತಾರೆ. ಯಾತಕ್ಕೆ ಹೇಳಿದೆ ಅಂದ್ರೆ, ಒಳ್ಳೆ ಕೆಲಸಗಳನ್ನ ಹೇಗೆ ಮಾಡಬೇಕು ಅಂದ್ರೆ, ನಾವು ಯಾವ ಕೆಲಸ ಮಾಡಿದ್ರೆ ತುಂಬಾ ದೀರ್ಘಕಾಲ ಉಳಿಯುತ್ತೆ ನೋಡ್ಬೇಕಲ್ಲ, ತುಂಬಾ ದೀರ್ಘಕಾಲ ಉಳಿಯೋ ಕೆಲಸವನ್ನು ಮಾಡಬೇಕು. ಬಾಳಿಕೆ ಬರುತ್ತೆ ಗೊತ್ತಾರೆ, ಟಿವಿ ತಗೋಬೇಕಾದ್ರೆ ತುಂಬಾ ಡ್ಯೂರಬಲ್ ಆಗಬೇಕು, ವೆಹಿಕಲ್ ತೊಡಗೋ ಡ್ಯೂರಬಲ್ ಆಗಬೇಕು ಅಂತಾನಲ್ಲ. ಪುಣ್ಯ ಕಾರ್ಯ ಮಾಡಿದಾಗಲೂ ಕೂಡ ತುಂಬಾ ಪುಣ್ಯ ಕೊಡ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕು. ಅದೇ ರೀತಿ ಇನ್ವೆಸ್ಟ್ ಮಾಡ್ತಾನೆ ಕೆಲವು ಸಲ, ಕೆಲಸ ಮನೇಲಿ ಇಟ್ಕೊತಾನೆ, ಇಂಟ್ರೆಸ್ಟೇ ಇಲ್ಲ ಅದಕ್ಕೆ. ಕೆಲವು ಕಡೆ ಇನ್ನು ಎಫ್ ಡಿ ಮಾಡ್ತಾನೆ, ಲೋಯೆಸ್ಟ್ ಇಂಟ್ರೆಸ್ಟ್, ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾನೆ. 3 ತಿಂಗಳಿಗೆ ಎಫ್ ಡಿ ಮಾಡ್ತಾ ಹೋಗ್ತಾನೆ, 3 ವರ್ಷ 6 ವರ್ಷಗೆಲ್ಲ ಮಾಡ್ತಾ ಹೋಗ್ತಾನೆ, ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಅದೇ ಹಣನೆ, ಅದೇ ಹಣನೆ. ಎಲ್ಲಿ ಯಾವ ಟೈಪ್ ಇನ್ವೆಸ್ಟ್ ಮಾಡ್ತಾನೆ ಅನ್ನೋದ್ರ ಮೇಲೆ ಅದರ ವೃದ್ಧಿ ಜಾಸ್ತಿ ಆಗ್ತಾ ಹೋಗ್ತಾನೆ. ಅದು ಇದೆಲ್ಲ ಹುಡುಕೋದು ಎಷ್ಟು ಕಷ್ಟ, ಎಷ್ಟೋ ಜನ ಒಳ್ಳೆ ಅವಕಾಶ ನಿನ್ನೆ ಕ್ಲೋಸ್ ಆಯ್ತು ಇಶ್ಯೂ ಅಂತ, ಅಯ್ಯೋ ಎಂತ ಕೆಲಸ ಆಯ್ತು ಅಂತ ಹೇಳಿಬಿಡ್ತಾರೆ. ಅದು ಯಾಕೆ ಬಿಸ್ತಾಯ್ತದೆ, ಮತ್ತೆ ಸಿಗೋದಿಲ್ಲ ಬರೋ. ಯಾವಾಗಲೂ ಈಗಾಗಲೇ ಒಂದು ದಿವಸ ತಡ ಮಾಡಿದ್ರೆ 1% 2% ಎಷ್ಟೋ ಜನ ಕಳ್ಕೊಂಡವ್ರು ಇದ್ದಾರೆ. ಈ ಫಾಸ್ಟ್ ಡೌನ್ ಆಗ್ತಿದೆಯಲ್ಲ, ಮೊದಲಿಟ್ಟವರಿಗೆ ಬೆನಿಫಿಟ್, ಸ್ವಲ್ಪ ಆಮೇಲೆ ಇಟ್ಟವ್ರಿಗೆ ಹೋಯ್ತು. ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಇನ್ ನಮ್ಮ ಲೋಕದ ಇನ್ವೆಸ್ಟ್ಮೆಂಟೇ ನಮ್ಗೆ ಇಷ್ಟು ಕಷ್ಟ ಆಗಿರ್ಬೇಕಾದ್ರೆ, ಇನ್ನು ತತ್ವದ ಇನ್ವೆಸ್ಟ್ಮೆಂಟ್ ಎಷ್ಟು ಕಷ್ಟ ನಮ್ಗೆ ಗೊತ್ತಾಗ. ಎಲ್ಲಿ ಮಾಡಬೇಕಂತ ಗೊತ್ತಾಗಲ್ಲಿ ಕನ್ಫ್ಯೂಷನ್ ಆಗಿಬಿಡುತ್ತೆ, ಫಲಿತಾಂಶ ಏನಾಗುತ್ತೆ, ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳ್ಳೋದಕ್ಕಾಗೋದಿಲ್ಲ. ಅದೆಲ್ಲ ಎಷ್ಟು ಕಷ್ಟ. ಆದರೆ ದೇವರ ಸೇವೆಯಲ್ಲಿ ಸಮಸ್ಯೆನೇ ಇಲ್ಲ. ಯಾತಕ್ಕೆ? ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತ್ರ ಗತಿ. ನೀನ್ಯಾಕೋ ನಿನ್ನ ಹಂದೆ ಹಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾ, ನಿನ್ನನ್ನು ನಾನು ಬಿಡೋದಿಲ್ಲ. ಬಿಡೆ ನಿನ್ನ ಪಾದವ ಬಿಂಕ ಬಿದೇಕು. ದೇವರನ್ನು ನಂಬಿ ಕೂತ ಅಂದ್ರೆ ಅವನು ಅನಾಯಾಸವಾಗಿ ಮೇಲೆ ಹೋಗ್ತಾನೆ. ಇದು ವಿಶೇಷವಾದ ಮಾತು. ನಮಗೆ ಇದನ್ನು ನೋಡಿದಾಗ ಒಂದು ಆಶ್ಚರ್ಯ ಕಾಣುತ್ತೆ. ಮತ್ತೆ ಗೊತ್ತು, ಲಕ್ಷ್ಮಿ ಉಪಾಸನೆ ಮಾಡಿದ್ರೆ ಶ್ರೀಮಂತನಾಗ್ತಾನೆ, ಇಟ್ಕೋಬೋಣ. ದೇವರ ಉಪಾಸನೆ ಮಾಡಿದ್ರೆ ಅವರ ಲಕ್ಷ್ಮಿಯನ್ನು ಬಿಟ್ಟವನು ಅಂತ ಆಯ್ತಲ್ಲ ಮೇಲ್ನೋಟಕ್ಕೆ. ಅವನು ಹೇಗಿರ್ತಾನೆ ಅಂದ್ರೆ, ಭಗವದ್ಭಕ್ತರು ಸಾಮಾನ್ಯವಾಗಿ ಬಡವರಾಗಿರ್ತಾರೆ ಅಂತ, ಅದ್ರ ಜೊತೆಗೆ ಸುಧಾಮನ ಕತೆ ಕೇಳಿರ್ತೇವಲ್ಲ, ಅದೇ ಅತ್ತೆ ರಾಯರು ಪೂರ್ವಾಶ್ರಮದೊಳಗೆ. ಕಲಿಯುಗದಲ್ಲಿ ಅನೇಕರು ಗೊತ್ತಿಲ್ಲ, ಇವತ್ತು ರಾಯರಂತೆ ಫಲ ಕೊಡೋರು ಇಲ್ಲ, ರಾಯರಷ್ಟು ಬಡವರಾಗಿದ್ದವರು ಇಲ್ಲ. ಮೊದಲು ಪೂರ್ವ ಜೀವನದಲ್ಲಿ ಎಷ್ಟು ಬಡವರಾಗಿದ್ದರು ರಾಯರು ಅಂತ ಕೇಳಿದ್ರೆ, ವಾರಕ್ಕೆ 90-60 ಊಟ ಆಗ್ತದೆ. ಅದು ನೆಲದ ಮೇಲೆ ಅಂತ, ತಟ್ಟೆ ಕೂಡ ಇಲ್ಲ, ಅವ್ರ ಎಲೆ ಕೂಡ ಇಲ್ಲ. ಇಂಥ ಬಡತನ ಪೂಜೆ ಬದುಕಿದ ಯಾರಿಗೂ ಇವತ್ತಿಲ್ಲ. ಇದ್ರೆ ಸತ್ತೋಗಿರ್ತಾರೆ, ಅಲ್ಲ ಇರೋದೇ ಇಲ್ಲ. ಅದನ್ನು ಅಥವಾ ಇನ್ನೇನು ಸಾಧನೆ ಮಾಡಬೇಕು? ಇವತ್ತು ಕೊಡೋದು ನೋಡಿದ್ರೆ ಕಲ್ಪವೃಕ್ಷಾಯ ನಮ್ಮ ಕಾಮಧೇನವೇ ಅಷ್ಟೇ. ರಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದ, ಎರಡು ಎಕ್ಸ್ಟ್ರೀಮ್ ಕಂಡ್ರು. ಅತ್ಯಂತ ಹೆಚ್ಚಿನ ದಾರಿದ್ರ್ಯವನ್ನು ಕಂಡ್ರು, ಅತ್ಯಂತ ಹೆಚ್ಚಿನ ಸೌಭಾಗ್ಯವನ್ನು ಕಂಡ್ರು. ಅವರು ದರಿದ್ರರಾಗಿದ್ದಾಗ ಎಷ್ಟು ಸಾಧನೆ ಮಾಡಿದ್ರು ಗೊತ್ತಾ ಅಂತ ಹೇಳಿದ್ದಾರೆ. ದರಿದ್ರರಾಗಿದ್ದಾಗ ಹಗಲು ರಾತ್ರಿ ಎದ್ರೆ ಕೂತ್ರೆ ಶಾಸ್ತ್ರ ಮುಖ್ಯಾದ ಜಸ್ತ್ರಂ, ಭಗವಂತ ಹೇಳ್ತಾನೆ ಏನ್ ಮಾಡಕ್ ಅದನ್ನೇ ಮಾಡ್ತಾರೆ. ಅವರು ಫಲಿತಾಂಶ ಅಷ್ಟು ಮೇಲಕ್ಕೆ ಹೋಗಿಬಿಡ್ತಾರೆ. ಇದು ಲಕ್ಷ್ಮಿ ಉಪಾಸನೆ ಮಾಡಿ ಮೇಲಕ್ಕೆ ಹೋಗಲಿಲ್ಲ, ಅವರು ನಾರಾಯಣ ಉಪಾಸನೆ ಮಾಡಿ ಮೇಲಕ್ಕೆ ಹೋಗಿದ್ದಾರೆ. ಅವ್ರ ಲಕ್ಷ್ಮಿ ಎಷ್ಟಿದ್ದಾಳೆ ಅಂದ್ರೆ, ಇವತ್ತು ಅವ್ರ ಹೆಸರು ಹೇಳಿದ್ರೆ ಸಾಕು, ಬಹಳಷ್ಟು ಸುಖವಾಗಿರ್ಬೋದು. ಅಷ್ಟರ ಮಟ್ಟಿಗೆ ಅಹಂ ದ್ರಾವಯತೆ ಯಸ್ಮಾತ್ ವೇಂಕಾರೋ ಅಂಚಿತ ಪ್ರದಃ ರಾಘವೇಂದ್ರ ಯತಿ ತಸ್ಮಾತ್ ಲೋಕೇ ಖ್ಯಾತೋ ಭವಿಷ್ಯತಿ. ಅವರ ಹೆಸರಿನಲ್ಲೇ ದೋಷವನ್ನು ಕಳಿತಕ್ಕಂಥ ಶಕ್ತಿ ಇದೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು? ರಾಯರಂಥವ್ರು ದೊಡ್ಡ ದುಷ್ಟ ಅಂತ, ಸುಧಾಮ ದುಷ್ಟ ಅಂತ. ಕೃಷ್ಣನ ದರ್ಶನ ಮಾಡ್ಕೊಂಡು ಬಂದ, ಬರೋ ಹೊತ್ತಿಗೆ ಅವನಿರೋ ಸಂಪತ್ತನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ, ಎಣಿಸಲಿಕ್ಕಲ್ಲ, ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಸಂಪತ್ತು ಬಂತು. ಇದೆಲ್ಲ ಯೋಚನೆ ಮಾಡಿದ್ರೆ ಭಗವದ್ಭಕ್ತರು ನಿಷ್ಕಿಂಚನರು, ಒಂದು ಸ್ಟೇಜಲ್ಲಿ ದರಿದ್ರರು, ಆದ್ರೆ ಅವರಷ್ಟು ಶ್ರೀಮಂತರಾಗಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಅಷ್ಟು ಶಕ್ತಿ ಇದೆ. ಆದರೆ ರಾವಣಾದಿಗಳು ಏನ್ ಮಾಡ್ಕೊಂಡು, ಹಿರಣ್ಯ ಕಶಿಪು ಬೇಕಾದ ಸಂಪತ್ತಿದೆ ಎಲ್ಲ ಕಳ್ಕೊಂಡು ಬಿಟ್ರು. ಯಾಕೆ? ಬರೀ ಲಕ್ಷ್ಮಿ ಉಪಾಸನೆ ಯಾರು ಮಾಡುತ್ತಾರೋ ಅವು ಎಲ್ಲವನ್ನೂ ಕಳ್ಕೊಳ್ಳುತ್ತಾರೆ. ಸರಿಯಾಗಿ ಮಾಡಿದ್ರೆ ಗೆಲ್ತಾರೆ, ಸರಿಯಾಗಿ ಮಾಡಕ್ ಆಗೋದೇ ಇಲ್ಲ, ಅದು ವಿಶೇಷ. ಸರಿಯಾಗಿ ಮಾಡಕ್ ಆಗೋದೇ ಇಲ್ಲ. ಮತ್ತೆ ಮಿನಿಮಮ್ ರಿಕ್ವೈರ್ಮೆಂಟ್ ಕೊನೆಗೆ ಎಲ್ಲಿಗೆ ಬಂತು? ವಿಷ್ಣುಪತ್ತಿ ಅಂತ ಧ್ಯಾನ ಮಾಡಲೇಬೇಕು. ವಿಷ್ಣುನ ಸಹಿತ ಧ್ಯಾತ ಸಾಹಿ ತುಷ್ಟಿಂ ಪರಾಂ ವ್ರಜೆ. ವಿಷ್ಣುಪತ್ನಿ ಅನ್ನೋ ಒಂದು ಮಾತನ್ನು ಹೇಳದೆ ಹೋದ್ರೆ ಲಕ್ಷ್ಮಿ ಸ್ತೋತ್ರ ನೀವು ಲಕ್ಷ ಶ್ಲೋಕ ಹೇಳಿ ಅದು ಸಂತೋಷ ಆಗೋದಿಲ್ಲ. ವಿಷ್ಣುಪತ್ನಿ ಎನ್ನೇ ಅಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಜನಕ್ಕೆ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಮತ್ತು ವೈಷ್ಣವ ಪದ್ಧತಿಯಲ್ಲಿ ಸ್ತ್ರೀ ದೇವತೆಗಳಿಗೆ ಆರಾಧನೆ ಜಾಸ್ತಿ ಇಲ್ಲ, ನೋಡಿರ್ಬೇಕೆಲ್ಲರೂ ಕೂಡ. ವೈಷ್ಣವ ಪದ್ಧತಿಯಲ್ಲಿ ಸ್ತ್ರೀ ದೇವತೆಗಳ ಆರಾಧನೆಯನ್ನ ಹೆಚ್ಚು ಮಾಡೋದಿಲ್ಲ, ಇದನ್ನು ಗಮನಿಸಬೇಕೆಲ್ಲರೂ ಕೂಡ. ಎರಡನೇದಾಗಿ, ಎಲ್ಲಿ ಲಕ್ಷ್ಮಿ ಉಪಾಸನೆ ಬಂದಾದ್ರೂ ಮಾಡ್ತಾರೋ ಅವರೊಬ್ಬರು ಉಪಾಸನೆ ಮಾಡೋದಿಲ್ಲ, ನಾರಾಯಣ ಸಮೇತ ಮಾಡ್ತಾರೆ, ಅದು ವಿಶೇಷ. ನಮ್ಮ ಗ್ರಂಥಗಳನ್ನೇ ನೋಡಿ, ಆಚಾರ್ಯ ತಮ್ಮ ಗ್ರಂಥಗಳಲ್ಲಿ ಒಂದು ಸರ್ತಿ ಕೂಡ ಬರೀ ಲಕ್ಷ್ಮಿ ಸ್ತೋತ್ರ ಮಾಡಿಲ್ಲ ಆಚಾರ್ಯ, ಒಂದು ಸರ್ತಿನೂ ಮಾಡಿಲ್ಲ. ಪ್ರತಿ ಲಕ್ಷ್ಮಿ ಹೆಸರು ಬಂದು ನಾರಾಯಣ ಹೆಸರು ಬರಲೇಬೇಕಲ್ಲ, ಎಲ್ಲರ ಉಪಯೋಗ ಇದೆ. ಲಕ್ಷ್ಮಿಯನ್ನು ಭಾರ್ಯ ಹೋಗ್ಬಿಟ್ರು ಆಚಾರ್ಯರು. ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾ ವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ್ಯಾಹ ಪಾಂಗಲವ ಮಾತ್ರತ ಉರ್ಜಿತಾಸ ಇಷ್ಟೇ ಓದಿಬಿಟ್ಟು ಲಕ್ಷ್ಮಿ ಅತ್ಯದ್ಭುತವಾದ ಸ್ತೋತ್ರ ಇದೆ. ಲಕ್ಷ್ಮಿಯ ಕಡೆಗಣ್ಣ ಕುಡಿನೋಟದ ತುದಿಯಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮತ್ತು ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಆಗುತ್ತೆ, ಇಮ್ಮಿಡಿಯೇಟ್ ಆಗಿ ಆಗುತ್ತೆ. ಎಲ್ಲವನ್ನು ಆ ರೀತಿ ಮಾಡತಕ್ಕಂತ ಶಕ್ತಿ ಬರೀ ಕಡೆಗಣ್ಣ ಕುಡಿನೋಟದ ತುದಿಯಿಂದ ಮಾಡ್ತಾರೆ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು. ಎಂತ ಲಕ್ಷ್ಮಿ ಸ್ತೋತ್ರ ಇದೆ! ಕಷ್ಟ ನೋಟ್ ಬರೀತಾರೆ, ಸಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಹುಷಾರು. ಇದು ಎಲ್ಲಿಂದ ಬಂತವ್ರಿ ಶಕ್ತಿ ಅಂದ್ರೆ, ನಾರಾಯಣ ಅನುಗ್ರಹದಿಂದ ಬಂತು ಹೂಗಿತಾನೆ. ನಾರಾಯಣ ಹೆಸರು ಬಿಟ್ಟು ಸ್ತೋತ್ರ ಮಾಡೋದಿಲ್ಲ, ಎಲ್ಲೇ ಸ್ತೋತ್ರ ಮಾಡಲಿ ಹಾಗೆ ಮಾಡಬೇಕು. ಅದೇ ಜಯತೀರ್ಥರನ್ನು ನೋಡಿ, ಅದು ಸ್ತೋತ್ರ ಮಾಡಬೇಕಾದ್ರೆ ಸುಧೆಯ ನ್ಯಾಯ ಸುಧ ವಿಶ್ವವಿಖ್ಯಾತವಾದ ಗ್ರಂಥ. ಅದರಂತಹ ಟೀಕೆಯನ್ನೇ ಯಾವ ಸಂಪ್ರದಾಯದಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮಾತೃ ಸಂಪ್ರದಾಯದಲ್ಲ, ವಿಶ್ವದ ಇತಿಹಾಸದೊಳಗೇನೆ ಜಯತೀರ್ಥರ ನ್ಯಾಯ ಸುಧೆ ಅಂತ ಮತ್ತೊಂದು ಟೀಕೆ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಗ್ರಂಥ. ಆದ್ರೆ ಬರೆದಿದ್ದು ಎಲ್ಲಿ ಗೊತ್ತೇನವ್ರು? ಯರಗೋಳದ ಗುಹೆ ಒಂದು, ಇವತ್ತು ಯರಗೋಳ ಇದೆ, ಯರಗೋಳ ಆ ಕಡೆ ಊರು ಅಂತ ಹೇಳಿದ್ರೆ ಬಿಸಿಲಿಗೆ ಹೆಚ್ಚು ಹೆಸರುವಾಸಿ ಅದು. ಅಲ್ಲಿ ಹೋದ್ರೆ ನೀರಿಗಿಂತ ಬೆಂಕಿನೇ ಜಾಸ್ತಿ ಅಂತ ಊರುಗಳು, ಅದರಲ್ಲಿ ಗುಹೆ, ಅದರಲ್ಲಿ ಕುತ್ಕೊಂಡು 12 ವರ್ಷಗಳ ಕಾಲ ಗ್ರಂಥಗಳಿಗೆ ಟೀಕೆ ಬರೆದಿದ್ದೇನೆ. ಅದು ವಿದ್ಯಾರಣ್ಯರಂಥವ್ರು ಅವರ ಪ್ರತಿಭೆಯನ್ನು ಕಂಡು ಆನೆ ಮೇಲೆ ಕುಳಿಸಿ ಬರವಣಿಗೆ ಮಾಡಿಬಿಡ್ತಾರೆ ಅಂತ ವಿದ್ವಾಂಸರು ಜಯತೀರ್ಥರು. ಅವರ ನ್ಯಾಯಿಸುದು ಅಷ್ಟು ಶ್ರೇಷ್ಠವಾದ ಗ್ರಂಥ. ಅದು ಬರೀಬೇಕಾದ್ರೆ ಅವ್ರ ಜೀವನ ಹೇಗಿತ್ತು ಗೊತ್ತೇನು? ದಿವಸ ಊರು ಹೊರಗೆ ಗುಹೆ, ಬೆಟ್ಟ ಅದರೊಳಗೆ ಗುಹೆ. ಅವ್ರ ಶಿಷ್ಯರುಗಳು ಹೋಗಿ ಊರಲ್ಲಿ ಭಿಕ್ಷೆ ಬೇಡ್ಕೊಂಡ್ ಬರಬೇಕು. ಅದಕ್ಕೆ ಎತ್ತಿಗಳು ಬಂದ್ರೆ ಭಿಕ್ಷೆ ಅಂತ ಕರೀತಾರೆ. ಭಿಕ್ಷೆ ಬೇಡ್ಕೊಂಡ್ ಬರಬೇಕು. ಭಿಕ್ಷೆ ಅಂದ್ರೆ ಏನು? ಬರೀ ಜೋಳದ ನುಚ್ಚು ಅಷ್ಟೇ, ಇನ್ನೇನು ಬೇರೆ ತಗೊಳ್ತಿರ್ಲಿಲ್ಲ, ಬರೀ ಜೋಳದ ನುಚ್ಚು. ಅದನ್ನ ತಂದ್ರೆ ಅದು ತಟ್ಟಿ ಮಾಡಿದ್ರೆ ಎರಡು ರೊಟ್ಟಿ, ಇಲ್ಲ ಹೋದ್ರೆ ಎರಡು ಮುದ್ದೆ, ಇಷ್ಟೇ ಇಷ್ಟೇ ಅವರ ಆಹಾರ. ದಿವಸಕ್ಕೆ ಎರಡು ಮತ್ತೆ ಒಪ್ಪತ್ತಿಗೆ ಎರಡು ಅವೆಲ್ಲ ಅಲ್ಲ, ಬರೀ ದಿವಸಕ್ಕೆ ಎರಡು ಅಷ್ಟು ಮ್ಯಾಕ್ಸಿಮಮ್, ಮಿನಿಮಮ್ ಅಲ್ಲ ಮತ್ತೆ ಮ್ಯಾಕ್ಸಿಮಮ್. ಅದು ಆರಿತ 12 ವರ್ಷಗಳಿದ್ದು ಬರದರಲ್ಲ, ಅವರ ಜೀವನ ಕನಿಷ್ಠ ಸೌಲಭ್ಯನೂ ಅವರಿಗಿಲ್ಲ. ಇವತ್ತು ಅವರ ನ್ಯಾಯಸುದಿಯನ್ನು ಓದಿಬಿಟ್ರೆ ಸಾಕು, ಬಾದಿರಾಜನವರು ಬರೀತಾರೆ ಶ್ರೀಕರೋ ಎಂ ಗ್ರಂಥ, ಕೂತಲ್ಲೇ ಸಂಪತ್ತು ಬಂದು ಬೀಳುತ್ತೆ ಅಂತ ಗ್ರಂಥ ಅಂತ ಹೇಳಿದ್ದಾರೆ. ಅವ್ರ ಸಂಪತ್ತನ್ನು ಅವರು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ, ಆದರೆ ಅದನ್ನು ಓದಿ ಸಂಪತ್ತಿನ ಸುರಿಮಣಿ ಆಗುತ್ತೆ ಅನ್ನೋ ಗ್ರಂಥವನ್ನು ಬರೀತಾರೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದ್ರೆ, ನಮ್ಮನ್ನು ನಮ್ಮ ಪದ್ಧತಿಯಲ್ಲಿ ಎಂದೂ ಕೂಡ ಪ್ರತ್ಯೇಕ ಲಕ್ಷ್ಮಿ ಉಪಾಸನೆ ಬರಲೇ ಇಲ್ಲ. ತತ್ವ ಸುಧಾ ಆರಂಭ ಮಾಡ್ತಾರೆ, ಶ್ರೀಹಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಜದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೆ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ನ್ಯಾಯಸುದಿಯ ಮಂಗಲ ಶ್ಲೋಕ ಮೊದಲ ಮಾತ್ರ ಶ್ರೀ ಅಂತ ಪ್ರಾರಂಭ, ಶ್ರೀಹಪತ್ತೇ ಅಂತ ಶುರು. ಅಂದ್ರೆ ಲಕ್ಷ್ಮೀ ನಮಸ್ಕಾರ ಅಲ್ಲ, ಲಕ್ಷ್ಮೀಪತಿಗೆ ನಮಸ್ಕಾರ, ಅದು ಅಲ್ಲಿ ಅನ್ವಯ. ಲಕ್ಷ್ಮಿಗೆ ನಮಸ್ಕಾರ ಅಲ್ಲ, ಲಕ್ಷ್ಮಿಯ ಪತಿಗೆ ನಮಸ್ಕಾರ. ಇಂಥ ಪದ್ಧತಿ ನಮ್ಮಲ್ಲಿ ಉಂಟೆ ಹೊರತು ಬರೀ ಲಕ್ಷ್ಮಿ ನಮಸ್ಕಾರ ಮಾಡೋ ಪದ್ಧತಿ ಬರಲೇ ಇಲ್ಲ ಕೊನೆ. ಅದೇ ರೀತಿಯಲ್ಲಿ ತತ್ವ ಸಂಖ್ಯಾನಾತಿಗೆ ಚಿಕ್ಕ ಗ್ರಂಥ ಅದು, ಅದು ಪ್ರಾರಂಭ ಮಾಡ್ತಾರೆ, ಲಕ್ಷ್ಮೀ ಪದೇ ಪದಾಂಭೋಜ ಯುಗಂನತ್ವ ಗುರುವರಪಿ. ಲಕ್ಷ್ಮೀಪತಿಯ ಪಾದ ಕಮಲಕ್ಕೆ ನಮಸ್ಕಾರ ಮಾಡಿ ನಾನು ಮುಂದೆ ಬರೀತೇನೆ. ಲಕ್ಷ್ಮಿಗೆ ಲಕ್ಷ್ಮೀಪತಿಯ ಪಾದ ಕಮಲಕ್ಕೆ, ಲಕ್ಷ್ಮೀನ ಬಿಟ್ಟುಬಿಡ್ತೇನೆ, ಬಿಡೋದಿಲ್ಲ ಅಂತ, ಲಕ್ಷ್ಮೀನ ಬಿಡೋದಿಲ್ಲ ನಾವು ಅಂತ ಹೇಳಿ ಪ್ರತ್ಯೇಕ ಪೂಜೆ ಮಾಡೋದು ಇಲ್ಲ. ಲಕ್ಷ್ಮಿಯನ್ನು ಬಿಡಾಗೋ ಇಲ್ಲ, ಲಕ್ಷ್ಮಿ ಪೂಜೆ ಪ್ರತ್ಯೇಕ ಮಾಡೋದೋ ಇಲ್ಲ, ಅದೇ ಒಂದು ಪಾತಿವ್ರತ್ಯದ ಸಂಕೇತ ಅಂತ ಹೇಳ್ತಾರೆ. ಲಕ್ಷ್ಮೀ ಉಪಾಸನೆ ಮಾಡಬೇಕಾದ್ರೆ ನಾರಾಯಣ ಸಮೇತ ಮಾಡಿದರೆ ಮಾತ್ರ ವಿಷ್ಣುನ ಸಹಿತ ಖ್ಯಾತ ಸಾಹಿ ತುಷ್ಟಿಂ ಪರಾಮೃತೆ, ಭಾರಿ ಸಂತೋಷ ಪಡ್ತಾರಂತೆ, ಸಮಸ್ತ ವೈಭವವನ್ನು ಕೊಡ್ತಾರೆ. ಯಾವಾಗ ನಾರಾಯಣನ ಬಿಟ್ಟು ಉಪಾಸನೆ ಮಾಡ್ತಾರೋ ಆಗ ಸರ್ವನಾಶಕ್ಕೆ ಶಾಪವನ್ನು ಕೊಡ್ತಾರೆ. ಉಪಾಸಿತ ಚಪೆ ದೇಶ, ಅದರ ಬಗ್ಗೆ ಸಂಶಯನೆ ಪಡಬೇಡಿ, ಸರ್ವನಾಶಕ್ಕೆ ನಂದಿ ಹಾಡ್ತಾರೆ. ಇದು ಲಕ್ಷ್ಮೀ ಉಪಾಸನೆಯ ಒಂದು ಹಿಂದಿನ ರಹಸ್ಯವಾದ್ದರಿಂದ ಬಹಳ ಎಚ್ಚರಿಕೆಯಿಂದ ಮಾಡಬೇಕು, ಸ್ವಲ್ಪ ತಪ್ಪಿದ್ರೂ ಅಪಾಯ ಉಂಟು ಅಂತ ಹೇಳಿದರು. ನಾರಾಯಣನ ಉಪಾಸನೆ ಅಂತ ಹೇಳಿದರೆ ಭಾರಿ ಸುಲಭ. ಅವರೆಲ್ಲ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ತರಾಹ, ಯಾರು ಎಲ್ಲಾ ಕರ್ಮವನ್ನು ಸಮರ್ಪಣೆ ಮಾಡಿಬಿಟ್ಟು ನನ್ನಲ್ಲಿ ಅರ್ಪಣೆ ಮಾಡಿಬಿಟ್ಟು ಮಾಂ ಧ್ಯಾಯಂತ ಉಪಾಸತೆ ಅನನ್ನೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಶಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಅನನ್ನೇನೈವ ಯೋಗೇನ, ನನ್ನ ಧ್ಯಾನ ಮಾಡಬೇಕು, ನನ್ನ ಧ್ಯಾನ ಮಾಡಿದ್ರೆ ಮೇಲೆ ಕೆಟ್ಟಿಬಿಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಇವತ್ತು ಇಂಥ ಉತ್ತರ ಯಾರು ಕೊಡ್ಲಕ್ಕಾಗೋದಿಲ್ಲ, ಅಷ್ಟು ಪರಿಹಾರ ಮಾತ್ರ ಇಷ್ಪರಿಹಾರ ಮಾಡ್ತೇನೆ ಹೇಳ್ಬೋದು. ಮೃತ್ಯು ಸಂಸಾರ ಸಾಗರದಿಂದನೇ ಮೇಲೆ ಕೆಟ್ಟಿಬಿಡ್ತೇನೆ, ಆಯ್ತೋ ಇಲ್ಲೋ, ನೀವು ಮತ್ತೆ ದುಃಖದ ಹೆಸರೇ ಇಲ್ಲ ಆ ರೀತಿ ಮಾಡ್ತೇನೆ ಅಂತ ಹೇಳ್ತಾರೆ. ಅದನ್ನೇ ವ್ಯಾಸರಾಜರು ಮತ್ತು ಪುರಂದರದಾಸರಂತ ಜ್ಞಾನಿಗಳೆಲ್ಲ ಹೇಳ್ತಾರೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನಬಾರದೆ ಅಂತ ಹೇಳಿ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನಬಾರದೆ, ಕೃಷ್ಣನ ನೆನೆಯಿರಿ ಕಷ್ಟ ಒಂದಿಷ್ಟು ಇಲ್ಲ, ನಮಗಾಗಲ್ಲ ಕೃಷ್ಣ ನೆನೆಯೋದೇ ಕಷ್ಟ, ಅದೇ ಪದ್ಧತಿಯಾಗಿ ಕೃಷ್ಣ ನೆನೆದ್ರೆ ಕಷ್ಟ ಇಲ್ಲ ಅಂತ ಅವ್ರು ಹೇಳಿದ್ರೆ ನೆನೆಯೋದೇ ಕಷ್ಟ ಸಾರ್ ಅಂತ ಹೇಳಿದ್ರೆ ಪ್ರಯೋಜನ ಇದೆ. ಬರೀ ಪಾತ್ರ ಹೋದ್ರೆ ಪಾತ್ರ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರಾಗ ಅಲ್ಲೇ ತಪ್ಪಿ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಬರುವನೋ. 3 ಸತ್ಯ ಕೃಷ್ಣ 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 ಅಂತ 3 ಸತ್ಯ ನೆನೆಯಿರಿ, ನಿಮ್ಮನ್ನು ಮುಕ್ತಿನೇ ಕೊಟ್ಟು ಬಿಡ್ತೇನೆ ಅಂತಿಂಥದ್ದಲ್ಲ, ತನ್ನನೇ ಕೊಡುವ ಅಂತ ಹೇಳ್ತಾರಲ್ಲ ಹಾಗೆ. ಇಂಥ ಒಂದು ಸುಲಭವಾದ ದೇವರು ಯಾರ್ಯಾರೂ ಇಲ್ಲ, ಅಷ್ಟು ಸುಲಭವಾದ ದೇವರು ಇನ್ಯಾರೂ ಇಲ್ಲ. ಕೆಲವು ದೇವತೆಗಳು ಅದಂತ ಆಗಲೇಬೇಕು, ಇಲ್ಲವರ ದೇವ್ರ ಪೂಜೆ ಗಣೇಶನ ಮೋದಕ ಇಲ್ಲದ್ರೆ ಗಣೇಶನ ಪೂಜೆ ಮಾಡೋಗಿಲ್ವೇ ಇಲ್ಲ. 1 ಕೋಟಿ ಗಣೇಶನ ಪೂಜೆ ಅಲ್ಲ, 21 ಮೂಲಕನೇ ಆಗಬೇಕು, ಇಲ್ಲವರ ಗಣೇಶ ಪೂಜೆ ಸ್ವೀಕಾರ ಮಾಡೋದೇ ಇಲ್ಲ. ರುದ್ರದೇವರಿಗೆ ಆ ಬಿಲ್ವಪತ್ರೆ ಆಗಲೇಬೇಕು, ಇಲ್ಲವಾದ ಪೂಜೆ ಸಾಧ್ಯ ಇಲ್ಲ. ಮತ್ತೆ ಅಭಿಷೇಕ ಪ್ರಿಯ ರುದ್ರ ಅಭಿಷೇಕ ಆಗಲೇಬೇಕು ರುದ್ರದೇವರಿಗೆ. ಕಾಳಿ ಮೊದಲಾದ ದೇವತೆಗಳಿಗಂತೂ ವಿಶೇಷವಾದಂತಹ ಅನೇಕ ಪೂಜೆಗಳಾಗಬೇಕು. ಆದರೆ ನೀವು ಏನೇ ಕೊಟ್ಟರೆ ತಗೋತೀರಿ ಎಂಬ ದೇವರು ವಿಷ್ಣು ಒಬ್ಬನೇ. ಪತ್ರಂ ಪುಷ್ಪಂ ಫಲಂ ಸ್ವಯಂ, ಅದು ಇಲ್ಲ ಬಿಡಿ ಕೊಟ್ಟೆ ಅಂತ ಅನ್ಕೊಂಡ್ಬಿಡಿ ಸಾಕು ಅಂತ ಹೇಳಿ ಮುಗಿದೋಯ್ತಾನೆ. ಬಹುಶಃ ಇಷ್ಟು ನಮಗೆ ಲೋಕದಲ್ಲಿ ತಂದೆ ತಾಯಿಗಳು ಒಟ್ಟು ಒಪ್ಪೋದಿಲ್ಲ, ಫ್ರೀಯಾಗಿ ತಂದೆ ತಾಯಿ ಬಂಧು ಬಳಗ ಯಾರು ಕೂಡ ಒಪ್ಪದೇ ಇಲ್ಲ. ಸ್ವಲ್ಪ ಕಾಫಿ ಕಡಿಮೆ ಕೊಟ್ಟರೆ ಸಿಟ್ಟಾಗಿ ಬಿಡ್ತಾರೆ, ಕಾಫಿ ಫುಲ್ ಲೋಟ ಕೊಡ್ಲಿಲ್ಲ ಅಂತ ಗಲಾಟೆ ಮಾಡೋ ಜನ ಕೊಡ್ಲಿಲ್ಲ, ಫುಲ್ ಲೋಟ ಕೊಡ್ಲಿಲ್ಲ, ಎಣ್ಣೆ ಸತ್ತು ಕೊಡ್ಲಿಲ್ಲ, 3 ಸತ್ತು ಈ ತರ ಆಕ್ಷೇಪಣೆ ಮಾಡ್ತಿರ್ತಾರೆ. ದೇವರು ಇಲ್ಲೇ ಇಲ್ಲ, 1 ಬಾರಿ ಸ್ಮರಣೆ ಸಾಲದೆ ಅಂತ ಹೇಳೋ ಹಾಗೆ ಕೃಷ್ಣ 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 ಅಂದ್ರೆ ಸಹ 12ನೇ ಅಧ್ಯಾಯ ಪೂರ್ತಿ ಭಗವಂತನ ವೈಭವ ಹೇಳುತ್ತೆ. ಅಂದ್ರೆ ಅವನ ವೈಭವ ಹೇಳಿದ್ರೆ ಭಕ್ತಿ ಹೇಗಾಯ್ತು ಅಂದ್ರೆ, ಆತನ ಹಿರಿಮೆ ಗೊತ್ತಾಗ್ತಷ್ಟು ಪ್ರೀತಿ ಬರುತ್ತಲ್ಲ ಅದಕ್ಕೆ ಭಕ್ತಿ ಅಂತ ಕರೆಯೋದು. ಭಕ್ತಿ ಅಂದ್ರೆ ಬೇರೆ ಅಲ್ಲ, ಯಾವುದನ್ನ ಕಂಡ ಲೈಕಿಂಗ್ ಶುರುವಾಗುತ್ತಲ್ಲ ಅದಕ್ಕೆ ಭಕ್ತಿ ಅಂತ ಕರೆಯುತ್ತಾರೆ. ಸಣ್ಣವರ ಲೈಕಿಂಗ್ ಬಂದ್ರೆ ಅದು ವಾತ್ಸಲ್ಯ, ಸಮಾನರಲ್ಲಿ ಬಂದ್ರೆ ಅದು ಸ್ನೇಹ, ದೊಡ್ಡವರಿಗೆ ಬಂದ್ರೆ ಭಕ್ತಿ ಅಷ್ಟೇ. ಆದ್ರಿಂದ ಕೃಷ್ಣನನ್ನ ನಾವು ಕೆಡತಾ ಕೆಡತಾ ಹೋದರೆ ಅವನ ಆರಾಧನೆ ಮಾಡಿಯೇ ಬಿಡಬೇಕು ಅಂತಕ್ಕಂಥ ಶ್ರದ್ಧೆ ಹುಟ್ಟುತ್ತಲ್ಲ ಅದಕ್ಕೆ ಭಕ್ತಿ ಯೋಗ ಅಂತ ಕರೀತಾರೆ. ದೇವರಲ್ಲಿ ಭಕ್ತಿಯನ್ನು ಹುಟ್ಟಿಸ್ತಕ್ಕಂತಹ ಅಧ್ಯಾಯ ಈ 12ನೇ ಅಧ್ಯಾಯ. ಅಷ್ಟು ಸುಲಭವಾಗಿ ಅನುಗ್ರಹ ಮಾಡುತ್ತಾನೆ. ಹೋಗ್ಲಪ್ಪ, ಎಷ್ಟು ಜನ ಬಂದು ಉದ್ಧಾರ ಮಾಡ್ತೇನೆ ಹೇಳ್ಬಹುದಲ್ಲ. ಎಂತೆಂತ ಕಾಲೇಜಲ್ಲೂ ಸೀಟ್ ಲಿಮಿಟೇಷನ್ ಇರುತ್ತೆ, ದೊಡ್ಡ ಗಲಾಟೆ ನಡೀತಿದೆ. ಎಷ್ಟೆಷ್ಟು ಸೀಟ್ ಕೊಡಬೇಕು, ದೊಡ್ಡ ಗಲಾಟೆ, ಯಾರಿಗೆ ಎಷ್ಟು ಪರ್ಸೆಂಟ್, ಇದು ಗಲಾಟೆ ನಡೀತಾ ಇದೆ. ದೇವರಲ್ಲಿ ಪರ್ಸೆಂಟೇಜ್ ಕ್ವಶನ್ನೇ ಇಲ್ಲ. ದೇಶಾವಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ, ದೇವರಲ್ಲಿ ಸೀಟ್ ಲಿಮಿಟೇಷನ್ನೇ ಇಲ್ಲ. ಎಷ್ಟರ ಬೇಕಾದ್ರೂ ಬನ್ನಿ ಎತ್ತಿಬಿಡ್ತೇನೆ ಅಂತ ಹೇಳ್ತಾರೆ. ಎಷ್ಟು ಜನ ಬೇಕಾದರೂ ಬನ್ನಿ ಎತ್ತಿ ಬಿಡ್ತೇನೆ, ಆಯ್ತೋ ಇಲ್ಲೋ. ಸೀಟ್ ಲಿಮಿಟೇಷನ್ನೇ ಇಲ್ಲ. ಇಷ್ಟು ಅಷ್ಟು ಇಷ್ಟು, ಅದು ಯಾವುದಕ್ಕೆ? ಮೋಕ್ಷಕ್ಕೆ. ಮತ್ತೆ ಇಹಲೋಕಕ್ಕೆ ತರಷ್ಟಿದ್ರೆ ಮೋಕ್ಷಕ್ಕೆ ಎಷ್ಟು ಜನ ಬೇಕಾದ್ರೂ ಬಂದು ಹೆಚ್ಚಾಕಿ ಬಿಡ್ತೇನೆ, ಆಯ್ತೋ ಇಲ್ಲೋ. ದೇಶಾಂ ಅಹಂ ಸಮುದ್ಧರ್ಥ, ಹೆಚ್ಚರ ಬಂದ್ರೆ ಮೊದಲೇ ಹೇಳಿರಿ, ಏರ್ಪಾಟು ಮಾಡ್ಕೋಬೇಕಾಗತ್ತೆ ಅಂತ ಹೇಳೋದಿಲ್ಲ. ನಾವು ಒಬ್ಬನೇ ಬಂದ್ರೆ ಒಬ್ಬನೇ ಎತ್ತೇನೆ, ತುಂಬಾ ಜನ ಬಂದ್ರೆ ಎಲ್ಲರೂ ಕರ್ಕೊಂಡ್ ಬರ್ತೀನಿ ಅಂತ ಹೇಳೋದಿಲ್ಲ. ಎಷ್ಟರ ಬೇಕಾದ್ರೆ ಒಬ್ಬನೇ ಎತ್ತೇನೆ ಅಂತ ಹೇಳ್ತಾನೆ. ಅಹಂ ಸಮುದ್ಧರ್ಥ, ಎಷ್ಟರ ಬೇಕಾದ್ರೂ ಬನ್ನಿ, ನಿಮ್ಮ ಸಂಖ್ಯೆ ಜಾಸ್ತಿ ಆಗಲಿ, ನಾನು ಒಬ್ಬನೇ ಎಲ್ಲ ಕೆಲಸವನ್ನು ಮಾಡುತ್ತೇನೆ. ವಿಶ್ವವನ್ನೇ ಹೊತ್ತವನು ಭಗವಂತ, ಗೊತ್ತೇನು? ಇಡೀ ವಿಶ್ವವನ್ನ ಇವತ್ತು ಆಟೋಮೆಟಿಕ್ ಆಗಿ ನಿಂತಿಲ್ಲ. ಭೂಮಿ ವಿಜ್ಞಾನಿಗಳನ್ನ ಕೇಳಿ, ಜಿ ಅಂತ ಏನು ಕರೀತೇವೆ, ಒಂದು ಫೋರ್ಸ್ ಇದೆ, ಫೋರ್ಸ್ ಮೇಲೆ ನಿಂತಿದೆ. ಫೋರ್ಸ್ ಅಂತ ಅಷ್ಟೇ ಗೊತ್ತು ವಿಜ್ಞಾನಕ್ಕೆ. ಆ ಫೋರ್ಸ್ ಯಾವುದೋ ಅಲ್ಲ, ಬಲಂ ಬಲವತಾಂಚಾಹಂ, ಎಲ್ಲ ಬಲಗಳ ಮೂಲ ಬಲ ಅಂದ್ರೆ ಪರಮಾತ್ಮ. ಸಂಕರ್ಷಣ ಶಕ್ತಿ ಶೇಷ ಆತ ಹೊತ್ತಿದ್ದಾನೆ. ಸಂಕರ್ಷಣ ಅಂದ್ರೆ ಈ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಒಂದೇನೆ. ಅದನ್ನು ಹೊತ್ತಿರೋದು ಯಾರು? ವಿಜ್ಞಾನ ಯೋಚನೆ ಮಾಡೋದಿಲ್ಲ. ಅದನ್ನು ಹಿಡಿದಿರೋದು ನಾರಾಯಣ ಅಂತ ಹೇಳಿ ಕೂರ ರೂಪದಿಂದ ಭಗವಂತ ಧರಿಸಿದ್ದಾನೆ. ಅಂಥವನಿಗೆ ಎತ್ತೋದು ಏನು ಮಹಾ ಕಷ್ಟ ಇದೆ? ಎಲ್ಲಿಂದ ಬಾವಿಯಿಂದ ಎತ್ತೋದೇ ಕಷ್ಟ. ಸಮುದ್ರದಿಂದ ಎತ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ. ಸಮುದ್ರದಿಂದ ಎತ್ತೇನೆ, ಒಬ್ಬೊಬ್ಬರು ನೀಟಾಗಿ ಎತ್ತೇನೆ. ಮಾತು ಬಂದಾಗ ಗೊತ್ತಾರೆ, ಎಣ್ಣೆ ಪಂಕ್ತಿಗೆ ಸಾರಿ ಮದುವೆ ಆಗುತ್ತೆ ಅಂತ ಹೇಳಿಬಿಡ್ತಾನೆ. ತುಂಬಾ ಜನ ಬಂದ ಕಾಲ ಊರಿ ಅಷ್ಟರ ಮಧ್ಯೆ ಅಡ್ಜಸ್ಟ್ ಮಾಡೋದು, ನೀರಾಕಿ ಬಿಟ್ವಿ ಅಂತ ಹೇಳಿಬಿಡ್ತಾನೆ ಪರಮಾತ್ಮ. ಹಾಗಲ್ಲ, ಎಲ್ಲ ಅಷ್ಟ ಕಾಮಾಗಿ ಕೂಲಾಗಿ ಎತ್ತಾರಂತೆ. ಏನು ಗಡಿಬಿಡಿ ಮಾಡ್ಕೊಂಬುದಿಲ್ಲ ಪರಮಾತ್ಮ. ಎಷ್ಟು ಜನ ಬೇಕಾದರೂ ಬರಲಿ, ಅದೇನು ಮ್ಯಾಜಿಕ್ ಅಂತ ಕೇಳಿದ್ರೆ ಸಿಂಪಲ್. ಅನಂತ ಜನ ಇದ್ದಾರೋ ಇಲ್ಲೋ, ಅದೇ ಅನಂತ ಕೈ ಇವೆ, ಯಾಕೆ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ. ಉಳಿದವರೆಲ್ಲ ಯೋಚನೆ ಮಾಡಬೇಕಾದ್ರೆ ಸಿಟ್ಟು ಬಂದ್ಬಿಡುತ್ತೆ. ತಾಯಿ ಒಂದು ನಾಲ್ಕು ಜನ ಮಕ್ಕಳು ಬಿಟ್ಟರೆ ಹೊರದಾಕ್ಬಿಡ್ತಾರೆ ರೆಡಿಯಂತೆ. ಏನು ಬಿಡುತ್ತೀರಿ ನನ್ನ ಅಂತೇಳಿ ಪರಮಾತ್ಮನ ಪ್ರತ್ಯೇಕ ಅಷ್ಟು ಕೈಗಳಿರೋದ್ರಿಂದ ಒಬ್ಬೊಬ್ಬನಿಗೆ ಪರಮಾತ್ಮ ಎಲ್ಲ ಕೈ ಕೊಟ್ಟರು ಇದು ಅನಂತಕ್ಕೆ ಹೇಗೆ ಉಳ್ಕೊಳ್ಳುತ್ತೆ? ಮತ್ತೆ ಕಶ್ಯ ಅನಂತ ಬಾಹೋ ಭವ ವಿಶ್ವಮೂರ್ತಿ ತೇನ ಇವ ರೂಪೇಣ ಚತುರ್ಭುಜೇನ ಅನಂತ ಬಾಹೋ ಭವ ವಿಶ್ವಮೂರ್ತಿ. ಅನಂತ ಕೈಗಳು ಪರಮಾತ್ಮನಿಗಾದ್ದರಿಂದ ಅವನಷ್ಟು ನಮ್ಮನ್ನು ಎತ್ತರು ಯಾರು ಜಗತ್ತಲ್ಲಿ ಸಿಗೋದೇ ಇಲ್ಲ. ಅದು ಎಂಥ ಕೈಗಳು? ಮಂದರ ಪರ್ವತ ಎತ್ತಿದ ಕೈಗಳು, ಗೋವರ್ಧನ ಪರ್ವತ ಎತ್ತಿದ ಕೈಗಳು, ಅಂತ ಟೆಸ್ಟೆಡ್ ಕೈ ಯಾರಿಗಿದೆ ಲೆಕ್ಕ ಹಾಕಿ? ಅಷ್ಟು ಭಾರ ಜಗತ್ತಲ್ಲಿ ಯಾವಷ್ಟನ ಇಲ್ವೋ. ಅಂದಮೇಲೆ ದೇವರು ಎತ್ತಿಯೇ ಎತ್ತಾನೆ, ಎಲ್ಲರನ್ನೂ ಎತ್ತಾನೆ. ಒನ್ ಬೈ ಒನ್ ಕೂಡ ಅಲ್ಲ, ಒಂದೇ ಸತ್ತು ಎತ್ತಿ ಬಿಡ್ತಾನೆ. ಹೋಗೋರು ಬೇಕಷ್ಟೇ, ಅದು ಮುಖ್ಯ. ಪ್ರಾಬ್ಲಮ್ ಅಂದ್ರೆ ಅಪ್ಲಿಕೇಶನ್ಸೇ ಇಲ್ಲ, ಅದು ಫಜೀತಿ. ಅದು ಕಲಿಯುಗದಲ್ಲಂತೂ ಯಮಲೋಕ ಫುಲ್ಲು ವೈಕುಂಠ ಖಾಲಿ ಅಂತ ವೈಶಿಷ್ಟ್ಯ ಇದು. ಒಂದು ಬೇರೆ ಯುಗದಲ್ಲಿ ವೈಕುಂಠ ಫುಲ್ಲು ಯಮಲೋಕ ಖಾಲಿ ಅಂತ ಹೇಳ್ತಾರೆ. ಇಲ್ಲಿ ಉಲ್ಟಾಪಲ್ಟ ಆಗತಕ್ಕಂಥ ಕೇಸ್ ಇದು. ಒಂದು ವಿಚಿತ್ರವಾದಂತಹ ಸನ್ನಿವೇಶ ನಮ್ಮ ಭಗವಂತನ ಆರಾಧನೆಯಲ್ಲಿ ಇದೆ. ಅಷ್ಟು ಎತ್ತುತ್ತಾರೆ ಪರಮಾತ್ಮ. ಅಹಂ ಸಮುದ್ಧರ್ಥ, ಅಹಂ ಅನ್ನೋ ಪದ ಸ್ವಾತಂತ್ರ್ಯವನ್ನು ಹೇಳತಕ್ಕಂಥ ಪದ. ಅಹಂ ಅಂದ್ರೆ ಉತ್ತಮ ಪುರುಷ ಪ್ರಯೋಗ. ಅಹಂ ಅಂದ್ರೆ ನಾನು ಉತ್ತಮ ಪುರುಷ ಅಂತ ಒಂದರ್ಥ, ಇನ್ನೊಂದು ನಾನೇ ಎತ್ತುತ್ತೇನೆ, ಇನ್ಯಾರು ಸಹಾಯ ಬೇಕಿಲ್ಲ ಅಂತ ಇನ್ನೊಂದು ಅರ್ಥ. ಅದಕ್ಕೆ ಸ್ವಾತಂತ್ರ್ಯ ಅಂತ ಕರೀತಾರೆ. ಸ್ವಾತಂತ್ರ್ಯ ಶಕ್ತಿ ಇಲ್ಲದವನಂದ್ರೆ ಅದಕ್ಕೆ ಅಹಂಕಾರ ಅಂತ ಕರೀತಾರೆ. ಶಕ್ತಿ ಇದ್ದವನಂದ್ರೆ ಅವನ ಕೆಪಾಸಿಟಿ ಅಂತ ಕರೀತಾರೆ. ಶಕ್ತಿ ಇದ್ದವನಂದ್ರೆ ಅದಕ್ಕೆ ಸಾಮರ್ಥ್ಯವು. ದೇಶಾವಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ ಭವಾಮಿ ನಚಿರಾತ್ ಪಾರ್ಥ. ನೋಡಿ, ಸಂಸಾರ ಸಾಗರ ಅಂತ ಎತ್ತಬೇಕಾದ್ರೆ ಅವನಿಗೆ ಯಾವ ವಿಷ್ಣು ಯಾತ ಸಾಧ್ಯ ಗೊತ್ತೇನು? ಸಮುದ್ರದಲ್ಲಿ ಆರಾಮ ಮಲಗಿದಾನ ಒಬ್ಬನೇ, ಸಮುದ್ರದಲ್ಲಿ ಆರಾಮ ಮಲಿಕೊಂಡ್ಬಿಟ್ಟಿದ್ದಾನೆ. ಕ್ಷೀರ ಸಮುದ್ರ ಶಾಯಿ ಅಂದಮೇಲೆ ಸಮುದ್ರ ಫುಲ್ ಕಂಟ್ರೋಲ್ ನಲ್ಲಿ ಇದೆ ಅಂತ. ಫುಲ್ ಕಂಟ್ರೋಲ್ ನಲ್ಲಿ ಇರೋದು ಯಾರು ಅಂತ ಕೇಳಿದ್ರೆ ಪರಮಾತ್ಮ ಆ ಸಂಸಾರ ಶ್ವೇತ ದ್ವೀಪದಲ್ಲಿ ಮಲಗಿದ್ದಾನೆ, ಹಾವಿನ ಮೇಲೆ ಮಲಗಿದ್ದಾನೆ, ಕ್ಷೀರ ಸಾಗರದಲ್ಲಿ ಮಲಗಿದ್ದಾನೆ. ಸಮುದ್ರ ಅಂದ್ರೆ ನನಗೇನು, ಇವತ್ತು ಯಾರು ಮಲಗಿಲ್ಲ ನೋಡಲೇ ಸಮುದ್ರದೊಳಗೆ? ಯಾರೋ ಒಬ್ಬನ ಆಸ್ತಿನ ಖರ್ಚಿನ ನಡೆಸ್ತೇನೆ ಅಂತ ದವಕ್ಕ ಮುಳುಗೋಗ್ಬಿಟ್ಟ ಪಾಪ. ಎಲ್ಲರನ್ನ ಕರೆಸಿ ಏನೋ ಮಾಡ್ತೇನೆ ಅಂತ ಮಾಡಿಬಿಟ್ಟು ನೀರ್ ಮೇಲೆ ನಡೀತೇನೆ ಅಂತ ಹೊರಟ ಪಾಪ. ಎಲ್ಲರನ್ನ ಕರೆದ, ಏ ದೊಡ್ಡ ಅನೌನ್ಸ್ಮೆಂಟ್, ಇನ್ನು ಟಿವಿ ಇದ್ದಿಲ್ಲ ಪುಣ್ಯ ಆ ಕಾಲಕ್ಕೆ. ಅವನು ನೋಡ ಬಿದ್ದಿದ್ದನ್ನು ಜನ ನೋಡ್ಲಿಲ್ಲ ಅಷ್ಟೇ, ಸುದ್ದಿ ಕೇಳಿದ್ರು ನೋಡ್ಲಿಕ್ಕೆ ಆಗ್ಲಿಲ್ಲ. ನೋಡ್ತಿ ಇಟ್ಟುಕೊಂಡು ದವಕ್ಕ ಅಂತ ಮುಳುಗೋಗಿ ಬಿದ್ದುಬಿಟ್ಟ ಪಾಪ. ಅಂದ್ರೆ ಈ ರೀತಿ ಆಗದೆ ಸದಾ ಮನೆಗಿರ್ತಾರೆ, ಅದೇನೇನು ಯೋಚನೆನೇ ಇಲ್ಲ. ಸಮುದ್ರದಲ್ಲಿ ಮಲಗೋದು ಸಮುದ್ರ ಸಂಸಾರ ಸಮುದ್ರ ಮೇಲೆತ್ತೇನೆ ಅಂತ ಹೇಳೋದಕ್ಕೆ ಅರ್ಥ. ಇನ್ನೊಂದು ಪದ ಉಪಯೋಗಿಸ್ತಾನೆ, ಮೃತ್ಯು ಸಂಸಾರ ಸಾಗರ. ಬರೀ ಸಂಸಾರ ಸಾಗರ ಅಲ್ಲ ಇದು, ಮೃತ್ಯು ಸಂಸಾರ ಸಾಗರ. ಮೃತ್ಯು ಎಂಬ ಸಂಸಾರ ಸಾಗರದ ಮೇಲೆತ್ತೇನೆ. ಈ ಮಾತನ್ನ ಯಾರು ಹೇಳಬೇಕು? ಯಾರಿಗೆ ಮೃತ್ಯು ಇಲ್ಲ ಅವನು ಹೇಳಬೇಕು, ಬೇರೆ ಯಾರು ಹೇಳೋದಕ್ಕೆ ಬರೋದಿಲ್ಲ. ಯಾರು ಹೇಳ್ತಾನೆ? ರಿಟೈರ್ ಆಗ ನೋಡ್ಕೊಳ್ಳಿ ಸಾರಿ ಅಂದ್ರೆ ನಾನೇ ರಿಟೈರ್ ಆಗ್ತೇನಲ್ಲ ಅಯ್ಯ ಅಂತ ಹೇಳಿದ್ರೆ ಮುಗಿದೋಯ್ತಲ್ಲಿ. ನಾನೇ ರಿಟೈರ್ ಆಗ್ತೀನಿ, ನಿಂದೇ ನೋಡ್ಕೊಳ್ಳಿ, ನಾನೀಗ ನಾನೇ ಹೋಗ್ಬೇಕಲ್ಲ. ಮೃತ್ಯು ಇದೆ ಬ್ರಹ್ಮ ಯಮದೇವರಿಗೆ ಮೃತ್ಯು ಇದೆ, ರುದ್ರದೇವರು ಕಾಯ್ತಾ ಕೂತಿದ್ದಾರೆ, ಬ್ರಹ್ಮದೇವರಿಗಿದೆ ಅಂತ ಇನ್ನೇನು ಯೋಚನೆ ಮಾಡಬೇಕು? ನೂರು ವರ್ಷ ಆದ್ರೆ ಪರಕಾಲ ಆದ್ರೆ ಮುಗಿತವ್ರು, ವೈಕುಂಠಕ್ಕೆ ಹೋಗ್ಲೇಬೇಕು. ಮೃತ್ಯು ಇಲ್ಲದವನು ಯಾರು ಜಗತ್ತಿನೊಳಗೆ? ನಾರಾಯಣ ಒಬ್ಬನೇನೆ. ಅದನ್ನ ಹೇಗೆ ಹೇಳ್ತಾನೆ ಗೊತ್ತೇನು? ನಾರಾಯಣ ಮೃತ್ಯು ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಗೊತ್ತೇನು? ನಮ್ಮ ಜೀವನದಲ್ಲಿ ಕಾವ್ಯಗಳನ್ನೇ ತಗೊಳ್ಳಿ, ಶಾಸ್ತ್ರವನ್ನೇ ತಗೊಳ್ಳಿ, ಮೃತ್ಯುವನ್ನ ಎಲ್ಲಿ ಕಾಣ್ತಾರೆ ಅಂದ್ರೆ ಹಾವು ಅಂತ ಕರೀತಾರೆ. ಸರ್ಪ ಅಂದ್ರೆ ಮೃತ್ಯುವಿನ ಸಂಕೇತ, ಹಾವು ಅಂದ್ರೆ ಸಾವು ಅಂತಾನೆ ಅರ್ಥ. ಹಾವು ಸಾವಿಗೆ ಭಾರಿ ಗಂಟು ಉಂಟು, ಹಾವು ಸಾವು. ಆ ಹಾವಿನ ಮೇಲೆ ಮಲಗಿದವನು ಭಗವಂತ ವಿಷ್ಣು ಒಬ್ಬನೇ. ಅವನು ಸಾಕ್ಷಾತ್ ಶೇಷಶಾಯಿ ಅವನು. ಅದು ಅಂತಿಂತ ಹಾವಲ್ಲ, ಸಾವಿರ ಹೆಡೆಗಳ ಹಾವು. ಅದರ ಮೇಲೆ ಆರಾಮ ಮಲಗಿಬಿಟ್ಟಿದ್ದಾನೆ. ಅದನ್ನ ಅರ್ಥ ಏನು? ಅದ್ರ ಮೇಲೆ ಮಲಗಿದ್ದಾನೆ ಅಂದ್ರೆ ಅವೌ ಡೆತ್ ಅಂತ. ಪರಮಾತ್ಮನಿಗೆ ಮೃತ್ಯುವಿನ ಭಯನೇ ಇಲ್ಲ, ಆದ್ದರಿಂದ ಮೃತ್ಯುವಿನಿಂದ ಎತ್ತಾನೆ ಎಲ್ಲರನ್ನು ಕೂಡ, ಎಲ್ಲರನ್ನು ಎತ್ತಾರಾದ್ರಿಂದ ಮತ್ತೊಂದು ಯೋಚನೆಯೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮೃತ್ಯು ಸಂಸಾರ ಸಾಗರ ಅನ್ನೋ ಪದ ವಿಷ್ಣುವಿನ ಮಹಿಮೆಯನ್ನು ಬಿಡಿಸಿ ಬಿಡಿಸಿ ಹೇಳತಕ್ಕಂತ ಮಾತು. ಅಷ್ಟೇ ನಿಮಗೆ ಸಮಸ್ಯೆ ಬರಬಹುದು ಅಂತ ಹೇಳಿಬಿಟ್ಟು ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು, ಕಾಳಿಂಗನ ಮೆಟ್ಟಿ ಕುಣಿತಾನೆ ಕೃಷ್ಣ. ಹಾವಿನ ಮೇಲೆ ಕುಣಿದವರು ಯಾರಿದ್ದಾರೆ? ಹಾವಿನ ಮೇಲೆ ಕುಣಿತಾರೆ ಯಾರಾದ್ರು ಕುಡಿ, ಹಾವು ಬಂತು ಅಂದ್ರೆ ಹಾವಿನ ಮೇಲೆ ಕುಡಿಯೋದಿಲ್ಲ, ಇದ್ದಲ್ಲೇ ಕುಡಿದು ಓಡೇ ಬಿಡ್ತಾರೆ ಅಷ್ಟೇ. ಹಾವಿನ ಮೇಲೆ ಕುಡಿಯೋರು ಸಿಗೋದಿಲ್ಲ, ಇದ್ದಲ್ಲೇ ಕುಡಿದು ಓಡ್ಲಕ್ಕೆ ಕುಡಿಲಕ್ಕಲ್ಲ, ಆದಷ್ಟು ಬೇಗ ಓಡ್ಲಕ್ಕೆ ಕುಡಿತಾನೆ ಅಷ್ಟೇ. ಹಾವಿನ ಮೇಲೆ ಕುಣಿತಾ ಇದ್ದಾರೆ, ಹಾವು ರಕ್ತ ಕರ್ತಾ ಇದೆ, ಸ್ತೋತ್ರ ಮಾಡ್ತಾ ಇದೆ, ನನ್ನ ಬಿಟ್ಟು ಬಿಡು ಕ್ಷಮಿಸು ಕ್ಷಮಿಸು ಅಂತ ಕೇಳುತ್ತೆ. ಆಗ ಬಿಟ್ಟು ಕಳಿಸಿಕೊಡುತ್ತೆ. ಆಡಿದನೋ ರಂಗ ಅದ್ಭುತದಿಂದಲೇ, ಆ ಸ್ಟೇಜ್ ಮೇಲೆ ಹಣ್ಣಕ್ಕೆ ಬರೋದಿಲ್ಲ, ಆ ರೀತಿಯಲ್ಲಿ ಸ್ಟೇಜ್ ಮೇಲೆ ನರ್ತನ ಮಾಡಕ್ ಬರೋದಿಲ್ಲ, ಹಾವಿನ ಹೆಡಿ ಮೇಲೆ ನರ್ತನ ಮಾಡ್ತಾನಂತೆ ಪರಮಾತ್ಮ. ಅದನ್ನೇ ಕನಕದಾಸ ಹೇಳ್ತಾರೆ, ಡೋಡಿನ ಮೇಲ್ಕೈಯ ಪರಮಪ್ಪ ಹಾಕ್ಯಾನು, ತಾಳವ ಕಿಟದ ಶಿವನಪ್ಪ ಕಟದಾನ್ಯ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು, ಚೆಲುವ ಕನಕಪ್ಪ ಕುಣಿದಾನ್ಯ. ಕನಕದಾಸರಿ ಮಾತಿನೊಳಗೆ ಆಗ ಬ್ರಹ್ಮದೇವರು ಡೋಲು ಬಾರಿಸಿದರಂತೆ, ರುದ್ರದೇವರು ತಾಳ ಹಾಕಿದರಂತೆ, ವಿಷ್ಣು ಕುಣದನಂತೆ ಅಂತ ಸೀನ್ ಕ್ರಿಯೇಟ್ ಆಯ್ತು. ಅನೀನದ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ. ಅಷ್ಟೇ ಅಲ್ಲ, ಅದರ್ಶಯ ತಾಳಗತಿ ಹಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿಹಿ. ರಾಜರಾಜಸ್ವಾಮಿಗಳು ರುಕ್ಮಿಣಿ ಶಿವಿಯಲ್ಲಿ ಮಾತನ್ನು ಬರೀತಾರೆ. ಇದೆಲ್ಲ ಯಾವ ಏನ್ ತೋರಿಸ್ತಾ ಇದೆ? ಹಾವಿನ ಮೇಲೆ ಕುಣಿಯವನು, ಹಾವಿನ ಮೇಲೆ ಮಲಗಿದವನು, ಇಂಥ ವ್ಯಕ್ತಿ ಭಗವಂತನಾದ ವಿಷ್ಣು ಒಬ್ಬನೇ. ಆದ್ರಿಂದಾಗಿನೆ ಆತನನ್ನ ಮತ್ತೆ ಆತನ ವಾಹನ ತಗೊಳ್ಳಿ ಹೋಗ್ಲಿ, ಗರುಡ ಇದ್ದಾನಲ್ಲ, ಗರುಡ ಏನ್ ಮಾಡ್ತಾನೆ? ಹಾವಿನ ಕಾಲು ಹೇಳ್ಕೊಂಡು ಓಡಾಡ್ತಿರ್ತಾನೆ. ಆಕರೆ ಹಾವನ್ನ ಮೇಲೆ ಹಾವಿನ ಮಲಗಿದವನವನು, ಗರುಡ ಮೇಲೆ ಕೂತಿದ್ದಾನೆ, ಗರುಡನ ಕಾಲ್ಕೊಳಗೆ ಹಾಲಿದೆ, ಹಾವಿದೆ. ಮತ್ತೆ ಅಂದ್ರೆ ತನ್ನ ಭಕ್ತನೇ ಹಾವನ್ನ ಆಟ ಆಡಿಸಬಲ್ಲ ಅಂದ್ರೆ ತಾನು ಹೇಗಿರಬಲ್ಲೆ ಅಂತ ಭಗವಂತ ತೋರಿಸ್ತ, ತಾನು ಹೇಗಿರಬಲ್ಲೆ. ಇದನ್ನ ಪುರಂದರಸರು ಮತ್ತೆ ಹೇಳ್ತಾರೆ, ಪಾವುಗಳ ಭಯ ಉಂಟೆ ವಿಹಗಾಧಿಪನ ಮಂದಿರದಿ, ಪಾವುಗಳ ಭಯ ಉಂಟೆ ವಿಹಗಾಧಿಪನ ಮಂದಿರದಿ. ಇವತ್ತು ಗರುಡನ ಮನೆಯಲ್ಲಿ ಹಾವುಗಳ ಭಯ ಅಂತ ಕೇಳ್ತಾರೆ. ಪೊಲೀಸ್ ಸ್ಟೇಷನ್ ಬೇಕಾದ್ರೆ ಕಳ್ಳರ ಭಯ ಇರಬಹುದು, ಆದ್ರೆ ಪರಮಾತ್ಮನ ಮಂದಿ ಗರುಡನ ಮನೆಯಲ್ಲಿ ಹಾವಿನ ಭಯ ಇಲ್ಲ. ಅಂದ್ಮೇಲೆ ಗರುಡಾಧಿಪನ ಮಂದಿರದಿ ಹಾವಿನ ಭಯ ಉಂಟಾ? ಹೆಸರಿಗೆ ಹಾವಿನ ಭಯ ಇಲ್ಲ ಅಂತೇಳಿ, ಒಳಗೆ ಮೃತ್ಯುವಿನ ಭಯ ಇಲ್ಲ ಅಂತ. ಅದನ್ನೇ ಹಿಂದೆ ಹೇಳಿದ, ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ, ಆ ಬ್ರಹ್ಮ ಭವನ ಲೋಕಾಹ ಪುನರಾವರ್ತಿ ಅರ್ಜುನ. ಉಳಿದ ದೇವತೆಗಳಿಗೆ ಮೃತ್ಯು ಇದೆ ಅಲ್ಲ, ಅವರ ಲೋಕಗಳಿಗೆ ಮೃತ್ಯು ಉಂಟು. ಅನಾನ್ವಿತ್ಯರು ಹೊರಟು ಸರ್ ಹೊರಟು ಬಿಡ್ತಾರೆ, ಅದು ನನ್ನ ಲೋಕಕ್ಕೆ ಮಾತ್ರ ನಾಶ ಇಲ್ಲ. ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಇದೆಲ್ಲ ಕೇಳಿದರೆ ಈ 12ನೇ ಅಧ್ಯಾಯ ವಿಷ್ಣುವಿನ ಮಹಿಮೆಯನ್ನೆಲ್ಲ ನಮ್ಮ ಕಣ್ಣು ಮುಂದೆ ನಿಲ್ಲಿಸ್ತಕ್ಕಂತ ಅಧ್ಯಾಯ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ. ಎಷ್ಟು ಬೇಗ ಉದ್ಧಾರ ಮಾಡ್ತೇನೆ ನೋಡಿ ಅಂತ ಹೇಳಿದ್ದಾರೆ. ಬಲು ಬೇಗ ಉದ್ಧಾರ ಮಾಡ್ತೇನೆ. ಮಯ್ಯಾವೇಶಿತ ಚೇತಸಾಂ, ಎಚ್ಚರಿಕೆ, ನನ್ನಲ್ಲಿ ಮನಸ್ಸು ಹಾಕಬೇಕು ಅವರು, ಇದು ಇಂಪಾರ್ಟೆಂಟ್. ನನ್ನಲ್ಲಿ ಮನಸ್ಸನ್ನು ಹಾಕಿದರೆ ಉದ್ಧಾರ ಖಚಿತ. ಅದಕ್ಕೆ ಪರಮಾತ್ಮ ಹೇಳಿದ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ತರಾಹ. ನಾನು ಆರಾಧನೆ ಮಾಡಬೇಕಾದ್ರೆ ಜವಾಬ್ದಾರಿ ಇಷ್ಟೇ, ಎಲ್ಲಾ ಕರ್ಮಗಳನ್ನು ಮಾಡಬೇಕು ಫಸ್ಟ್. ಅದನ್ನು ಕೃಷ್ಣಾರ್ಪಣ ಅಂತ ಒಪ್ಪಿಸಬೇಕು. ಪಾರ್ಟ್ ಎ ಮಾಡೋದು, ಪಾರ್ಟ್ ಬಿ ಒಪ್ಪಿಸೋದು, ಪರೀಕ್ಷೆ ನಡೆಯೋದೇ ಹಾಗೆ. ಮೂರು ತಾಸು ಬರೀ ಒಪ್ಪಿಸಿವ ಅಷ್ಟೇ, ಬರೀದೇ ಹೋದ್ರೂ ಉಪಯೋಗ ಇಲ್ಲ, ಒಪ್ಪಿಸದೆ ಹೋದ್ರೂ ಪ್ರಯೋಜನ ಇಲ್ಲ. ಬರಿಬೇಕು, ಒಪ್ಪಿಸ್ಬೇಕು. ಕುರುಭುಂಕ್ಷಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತತಂ. ಆದ್ದರಿಂದ ಮಯಿ ಸರ್ವಾಣಿ ಕರ್ಮಾಣಿ ಸತ್ಯೇತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ನೋಡಿ, ಸನ್ಯಸ್ಯ ಚೆನ್ನಾಗಿ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ಅದು ಇಂಪಾರ್ಟೆಂಟ್. ಅದು ಬಿಸಾಕಿ ಹೋಗ್ಬಿಟ್ರೆ ಹೋಗ್ತಾ ಹೋಗ್ತಾ ಇನ್ನೊಂದೇಟ್ರ ಬಂದು ಬಿಸಾಕಿ ಹೋಗ್ಬಿಟ್ರೆ ಮುರೋಯ್ತು ಕತೆ. ತಗೊಂಡು ಕೊಟ್ಟು ಹ್ಯಾ ಕೊಡ್ತಾರೆ ಗೊತ್ತಾ? ನಂಬರ್ ಬರೆದಿದ್ದೇನೋ ಇಲ್ವೋ, ಟ್ಯಾಗ್ ಮಾಡಿದ್ದೇನೋ ಇಲ್ವೋ, ಸರಿಯಾಗಿ ನೋಡ್ಕೊಡ್ತಾರೆ. ಸರ್ ತಗೊಂಡು ಸರಿಯಾಗಿ ತಗೊಂಡ್ರೆ ಇಲ್ಲ, ಎಷ್ಟ ನಾ ಬರೆದಿದ್ರೆ ಇಲ್ಲಿವರೆಗೆ ಎಲ್ಲೋದ್ರೆ ಹೇಳಂತ ಲೆಕ್ಕ ಇಲ್ಲ. ಸರಿಯಾಗಿ ಬರೆದಿದ್ರೆ ಎಷ್ಟು ಚೀಸ್ ಕಟ್ಟಿರ್ತಾನೆ, ಸರಿಯಾಗಿ ಟೈಪ್ ಮಾಡಿದ್ದಾನೋ ಇಲ್ವೋ ಎಲ್ಲ ಚೆಕ್ ಮಾಡ್ತಾರೆ. ಮತ್ತೆ ಮೇಷ್ಟ್ರು ಈ ಥರ ಇಲ್ಲ ಮೇಷ್ಟ್ರು, ಏನು ಭವಿಷ್ಯನೇ ಅಡಿಬಿಟ್ಟಿದೆ ಇದರೊಳಗೆ. ಹೇಗೆ ಅಂತ ಸ್ಕ್ರಿಪ್ಟ್ ಒಪ್ಪಿಸ್ತಾನೆ ನೋಡಿ ಅಧ್ಯಾಪ ಮೆನ್ಯುಲೇಟರ್ಗೆ, ಹಾಗೆ ಒಪ್ಪಿಸ್ಬೇಕು ದೇವರಿಗೆ. ಪ್ರತಿಯೊಂದು ಕರ್ಮ ಮಾಡಿದಾಗ ಕಾಯೇನ ವಾಚಾ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯಜ್ಜತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯ. ಹಾಗೆ ಯಾರು ಅರ್ಪಿಸ್ತಾರಲ್ಲ ಅವರಿಗೆ ಭಗವಂತ ಅಷ್ಟು ಉದ್ಧಾರವನ್ನು ಮಾಡ್ತಾನೆ. ನಮ್ಮ ಸೇವೆ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದ್ರೆ ಭಾರಿ ಕಾಸ್ಟ್ಲಿ ಆಯ್ತು ಅಂದ್ರೆ, ಕೊಡೋದು ನೋಡಿ ಎಷ್ಟು ಸಲ ಕೊಡ್ತಾನೆ ಲೆಕ್ಕ ಹಾಕಿ ಅಂತ ಹೇಳಿದ್ದಾರೆ. ಕೊಡೋದು ನೋಡಿ, ಇಲ್ಲಿ ಟಿವಿ 26 ಕೊಟ್ಟರೆ ಅಂತ ಕೇಳಿದ್ರೆ ಕೂತಲ್ಲಿ ಎಲ್ಲ ಮಾಡತ್ರಿ ಅಂತ ಹೇಳ್ತಾರೆ. ಎಷ್ಟು ಚಾನಲ್ಲು, ಎಷ್ಟು ಕಲರು, ಎಷ್ಟು ಇದು ನೋಡಿದ್ರ ಹಾಗಿದ್ರೆ ವರ್ತ್ ಅಂತ ಹೇಳಿದ್ದಾರೆ. ಹಿಂಗ ಹೋದ್ರೆ ಎಷ್ಟು ಯಾವಾಗ ನೋಡಿದ್ರು ಬರೀ ಬ್ಲರ್ ಆಗಿ ಫಿಗರ್ಸ್ ಬರೋದು, ಬ್ಲಾಕ್ ಅಂಡ್ ವೈಟ್ ಬರೋದು, ಇಕ್ಕಡೆ 20,000 ಮಣ್ಣು ಹೊಳೆಯಲ್ಲಿ ಹಾಕಿದಾಗಾಯ್ತು, ಬೂದಿಯಲ್ಲಿ ಹಾಕಿದಾಗಾಯ್ತು ಅಂತ ಹೇಳ್ಬಿಟ್ಟ. ಇವತ್ತು ವಿಷ್ಣುವಿನ ಪೂಜೆ ಎಷ್ಟು ಹೇಳಿದ್ರೆ ಯಾತಕ್ಕೆ ಅದು ಕಡಿಮೆ ಅಂತ ಅನಿಸ್ತದೆ ಅಂದ್ರೆ, ಆತ ಮಾಡೋ ಅನುಗ್ರಹಕ್ಕೆ ನಾವು ಮಾಡೋ ಸೇವೆ ಏನೇನೂ ಅಲ್ಲ ಅಂತ ಹೇಳ್ಬಿಟ್ಟ. ಮೊದಲು ಕಾಸ್ಟ್ಲಿ ಅಂತ ಹೇಳಿದ್ರೆ ಆಮೇಲೆ ಚೀಪ್ ಅಂತ ಹೇಳ್ಬಿಡ್ತಾನೆ, ಆಮೇಲೆ ಮತ್ತೆ ವರ್ತ್ ಅಂತಾನೆ ಆಮೇಲೆ ಚೀಪ್ ಅಂತ ಹೇಳ್ಬಿಡ್ತಾನೆ. ಯಾರೋ ಮನೆಗೆ ಹೇಳ್ತಾನೆ ಎಷ್ಟು ಕೊಟ್ರಿ, 20 ಲಕ್ಷ, ಏನ್ರಿ ನಿಮ್ಮ ಗಾಡಿ ಎಲ್ಪ್ ಯಾಕೆ ಕೊಟ್ರಿ ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಅಂತ ಹೇಳ್ತಾನೆ. 20 ಲಕ್ಷ ಸಿಗ್ತಾ ಅಂತ ನಾವೆಲ್ಲ ಇಲ್ಲಾದ್ರೆ 20 ಲಕ್ಷ ಅಂತ ಕೇಳಿದವರು 20 ಲಕ್ಷಕ್ಕೆ ಮೆಜೆಸ್ಟಿಕ್ ಹೋಗಿ ಕೋಟಿ ಗಟ್ಟಲೆ ಬಾಳಿದಾಗ ಅವೆಲ್ಲ ಕೂಡ ಯು ಆರ್ ವೆರಿ ಲಕ್ಕಿ ಅಂತ ಹೇಳ್ತಾನೆ. ಇವತ್ತು ವಿಷ್ಣು ಎಂತವನು ಗೊತ್ತಾ, ಅವನ ಬೆಲೆ ಎಷ್ಟು ಗೊತ್ತಾ, ಪತ್ರಂ ಪುಷ್ಪಂ ಫಲಂ ತೋಯಂ. ಈ ರೀತಿ ಸೈಟ್ ಯಾರಾದ್ರೂ ಕೊಟ್ಟರೆ ಗೋವಿಂದ ಪತ್ರಂ ಪುಷ್ಪಂ ಫಲಂ ತೋಯ ಕೊಟ್ಟು ಸೈಟ್ ಕೊಡ್ತೀರಿ, ಪರಮಾತ್ಮ ಸೈಟ್ ಕೊಡ್ತಾನೆ ವೈಕುಂಠದಲ್ಲೇ ಸೈಟ್ ಕೊಡ್ತಾರೆ. ಇದು ಆಶ್ಚರ್ಯ, ಮೆಜೆಸ್ಟಿಕ್ನಲ್ಲ ವೈಕುಂಠದಲ್ಲೇ ಸೈಟ್ ಕೊಡ್ತಾರೆ ಅಂತ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಒಂದ್ ಮನೆ ಪರ್ಮನೆಂಟ್, ಮತ್ತೆ ಲೀಸ್ ಮೇಲೆ ಗೀಸ್ ಮೇಲೆ ಅಲ್ಲ, ಬಾಡಿಗೆ ಗಿಡಿಗೆ ಇಲ್ಲ, ಜಾತ್ರದಿಲ್ಲ, ಸೋರ ಮನೆ ಅಲ್ಲ, ಯಾವುದು ಹೆಸರಿಲ್ಲ. ಒಂದ್ ಸಾರ ಅಲ್ಲ, ನಚ ಪುನರಾವರ್ತತೆ, ನಚ ಪುನರಾವರ್ತತೆ. ಅದನ್ನೇ ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಹೊತ್ತಾ ದೀನನೋ. ಈ ಮಾತನ್ನು ಯೋಚನೆ ಮಾಡಿದರೆ ವಿಷ್ಣುವಿನ ಸೇವೆ ಆ ರೀತಿ, ಆತ ಕೊಡೋ ಫಲ, ಆತನ ವೈಭವ, ಒಂದೊಂದು ಕೂಡ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿನೇ ಈ ಪರಿಯ ಸ್ವಭಾವ ದೇವರಲ್ಲಿ ನಾಕಾಣೆ ಎನ್ನ ಮಾತು